ஸ்ரீகுருப்போ நம. ஹரி ஓம். ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான்மணிக்ரீவ விமோசனம் ஸ்வநாமகிரஹணாதேவாநிரஸ்தக்ரஹவிக்ரஹம் வ்ருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசாரணசே உத்துங்கவாத்தரங்காய மத்வதுக்தாப்தயே நம. குருமகிலகுணஜம் சத்குணேகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்தூத கஷ்டம் ஹயமுகபத நிஷ்டம் மாம் பஜந்து ப்ரபன்னாஹ பூஜ்யாய ராகவேந்திராய சத்ய தர்ம ரதாய ச பஜதாம் கல்பவக்ஷாய நமதாம் காமதேனவே நீலாகராட்சிதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சர்ய ஹரி ப்ரீதி சுவித்யா வாதசாரிணஹ இஷ்டதான் கஷ்டசத்ருன்னஹ வித்யாமான்யான் முனீன் நம. வாதிராஜபதத்வந்த்வா வாரிஜாசக்த மானசான் விஸ்வப்ரிய குருன் வந்தே வந்தோஹம் தீவிசுத்தயே சத்யம் சத்யம் புனசத்யம் விஷ்ணுதீர்த்த பிரசாதத்தஹ சர்வே காமாபவந்தேவா ஷபதோ பிம்பசந்நிதோ சிந்தாமணிம் ஸ்வபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேமதீர்த்தம் வந்தேஹ்யபீஷ்டதம் ஸ்ரீகுருப்யோ நம. ஹரி ஓம். ஜலஜேஷ்டநிபாகாரம் ஜகதீஷபதாஸ்ரயம் ஜகதீதலவிக்யாதம் ஜகந்நாதகுரும் பஜே. ஹரிகதாமிருதசார குருகள கருணதிந்தாபனிது கேளுவே பரமபகவத்பக்தரிதனாதரதி கேளுவதூம். மலகி பரமாதரதி பாடலு குளித்து கேளுவ குளித்து பாடலு நிலுவ நிந்தர நலிவ நலிதரே ஒலிவ நிமகெம்ப சுரபனோஹரி தன்னவர நரகளிகை பிட்டகலனு ரமாதவ நுரிசலரியதே பாமரரு பலருவரு பவதொடகே. இன்னைவரைக அர்த்த நோடிதவு, இன்னு முந்தின அர்த்தங்கள் நோடிதரே தாமிரபரணி ஆச்சாரிய ஒன்று ரீதி அர்த்தவன்னு கொடுத்தாரு. மலகி அந்த யஹ அதிகாரி ஹரிதினே ஜாகர வேலாயாம் ஹேதா இதரே ஆதர அதிசயேன காயதி கானம் கரோதி தத்ர ஹரிஹி உபவிஷ்ய தத் கானம் சுணோதி. ஹரிதின ஜாகர வேளாதல்லி ஹேதா இதரே தானு சக்தனாகதிதரே ಬೆಳಗ್ಗೆಯಿಂದ ತುಂಬಾ ಸುಸ್ತಾಗಿದ್ದರೆ, ತುಂಬಾ ಸುಸ್ತಾಗಿ ಇನ್ನು ಏಳಲೇ ಇರುವ ಪರಿಸ್ಥಿತಿ ಇದ್ದರೆ, ಸರಿಯಪ್ಪ ಹಾಗಾದರೂ ಸುಸ್ತಾಗಿದೆ ಮಲಗ್ತೇನೆ ಅಂತ ಮಲಗಿ ದೇವರ ಕುರಿತು ಹೇಳಿದರೆ, ಅವಾಗೆ ಪರಮಾದರದಿಂದ ಆ ಭಗವಂತನ ಕುರಿತು ಚಿಂತನೆ ಮಾಡಿದರೆ ಮಲಗಿ ಪರಮಾದರ ಪಾಡಲು ಕುಳಿತು ಕೇಳುವ. ಅಥವಾ ಉಪವಿಶ್ಯ ಆದರೇಣ ಭಕ್ತಿ ಆಗಾಯತಿ, ಆ ಹರಿದಿನದಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದ್ರೂ ಕೂಡ ಹಾಗೆ ಭದ್ರವಾಗಿ ಕೂತು ಭಗವಂತ ಅಂತ ಚಿಂತನೆ ಮಾಡುತ್ತಾನೆ. ಅವಾಗ ಆ ಭಗವಂತ ವಿಶೇಷವಾಗಿ ತತ್ರ ಹರಿಹಿ ತಿಷ್ಠನ್ ಶೃಣೋತಿ, ಅವರು ನಿಂತುಕೊಂಡು ಭಗವಂತ ಕೇಳುತ್ತಾನಂತೆ. ಯಹ ತಿಷ್ಠನ್ ಗಾಯತಿ, ಅವತ್ತು ವಿಶೇಷವಾಗಿ ಉಪವಾಸ ಇದ್ದರೂ ಮೈಯಲ್ಲಿ ಶಕ್ತಿ ಕುಗ್ಗುತ್ತಾ ಇದ್ದರೂ ಕೂಡ ನಿಂತುಕೊಂಡು ವಿಶೇಷವಾಗಿ ಗಾನ ಮಾಡುತ್ತಾರೋ, ತದ್ಗಾನಂ ನರ್ತಯನ್ ಶೃಣೋತಿ, ಅದನ್ನು ಆ ಗಾನವನ್ನು ಚೆನ್ನಾಗಿ ನರ್ತನೆ ಮಾಡುತ್ತಾ ಕೇಳುತ್ತಾನಂತೆ. ಯಹ ನರ್ತಯನ್ ಗಾಯತಿ ಕೀರ್ತಯತಿ, ವಿಶೇಷವಾಗಿ ಆ ಹರಿದಿನದಲ್ಲಿ ಕುಣಿತ ಗೆಜ್ಜೆ ಕಟ್ಟಿ ಕುಣಿಯರೆಂಬ ಕಾಗದ ಬಂದಿರೆ ಅಂತಹ ರೀತಿಯಲ್ಲಿ ಚೆನ್ನಾಗಿ ಕುಣಿಯುತ್ತಾ ವಿಶೇಷವಾಗಿ ಭಗವಂತನ ಚಿಂತನೆ ಮಾಡುತ್ತಾ ಇದ್ದರೆ ತಸ್ಸಾಧಿಕಾರಿಣ ಹರಿ ಪ್ರಸನ್ನೋ ಭವಾಮಿ ಇತಿ ವದತಿ, ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಭಗವಂತ ಪೂರ್ಣ ಪ್ರಸನ್ನನಾಗ್ತಾನೆ. ಹಾಗಾದರೆ ಹರಿ ಪ್ರಸನ್ನತಾ ವಿಷಯ ಭಕ್ತಿರೇವ ಪ್ರಧಾನ ಇತ್ಯರ್ಥ, ಅದನ್ನು ಹೇಳ್ತಾ ಇದ್ದಾರೆ. ಹರಿಯ ಪ್ರಸನ್ನತೆಯನ್ನು ಪಡೆಯುವುದರಲ್ಲಿ ಯಾವುದು ಪ್ರಧಾನವಾದ ಸಾಧನೆ ಅಂದರೆ ಭಕ್ತಿರೇವ ಪ್ರಧಾನ, ಭಕ್ತಿಯೇ ಪ್ರಧಾನವಾದ್ದು ಅಂತ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಪ್ರಮಾಣವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ತದುಕ್ತಂ ಯಹ ಸ್ವಪಿತ್ವಾತು ಶಯನೆ ಹರಿಂ ಚಿಂತಯೇತ ನರಃ ಸ ಹರಿಹಿ ಕೀರ್ತನಂ ತಸ್ಯ ತಿಷ್ಠನ್ ಸಂಶೃಣುತೆ ಸದಾ. ಯಸ್ತಿಷ್ಠನ್ ಕೀರ್ತಯೇದ್ ವಿಷ್ಣು ಭಕ್ತ್ಯಾ ಯುಕ್ತೋ ನರೋತ್ತಮಃ ಸ್ವಯಮುತ್ಥಾಯ ದೇವೇಶಃ ಭಕ್ತಸ್ಯ ಶೃಣುತೆ ಸ್ತವಂ. ಯಸ್ ಸಮುತ್ಥಾಯ ಮತಿಮಾನ್ ಜಗದಾಧಾರಮೀಶ್ವರಂ ಕೀರ್ತಯೇತ್ ವಿವಿಧೈ ಗಾನೈ ಮಹಾಭಕ್ತಿ ಸಮನ್ವಿತಃ ಸಹರೈ ಶೃಣುತೆ ತತ್ರ ನೃತ್ಯಮಾನೋತಿ ಹರ್ಷಿತಃ. ಯಃ ಪುಮಾನ್ ನೃತ್ಯಮಾನಃ ಸನ್ ವಿಲಜ್ಜೋ ಗೀಯತೆ ಯದಿ ಸಹರಿ ಪರಮಪ್ರೀತಃ ಪ್ರತ್ಯಕ್ಷೋ ಭವತಿ ಧ್ರುವಂ ಇತಿ ಬೃಹನ್ನಾರದೀಯೇ. ಇದು ಬೃಹನ್ನಾರದೀಯ ಪುರಾಣದಲ್ಲಿ ಬಂದಿರತಕ್ಕಂಥ ವಿಶೇಷವಾದ ಮಾತು, ಪ್ರಮಾಣ ವಾಕ್ಯ. ಅದನ್ನೇ ಕನ್ನಡದಲ್ಲಿ ಸರಿಯಾಗಿ ದಾಸರು ಕೊಡ್ತಾ ಇದ್ದಾರೆ ನೋಡಿ. ಹೇಳ್ತಾರೆ ಯಸ್ವಪಿತ್ವಾತು ಶಯನೆ ಹರಿಂ ಚಿಂತಯೇತ ನರಃ. ಯಾರಾದರೆ ಮಲಗಿಕೊಂಡು ಅಂದರೆ ಅಶಕ್ತನಾಗಿದ್ದಾಗ ಮಲಗಿಕೊಂಡೇ ಭಗವಂತನನ್ನ ಆದರದಿಂದ ಚಿಂತನೆ ಮಾಡಿದರೆ ಸಹರಿಹಿ ಕೀರ್ತನಂತಸ್ಯ ತಿಷ್ಠನ್ ಸಂಶೃತೋ ಸದಾ. ಭಗವಂತ ಅವನ ಕೀರ್ತನವನ್ನ ನಿಂತು ಕೇಳುತ್ತಾನಂತೆ, ಸದಾ ಕೇಳುತ್ತಾನಂತೆ. ಇನ್ನ ಯಸ್ ತಿಷ್ಠನ್ ಕೀರ್ತಯೇ ವಿಷ್ಣು, ಯಾರಾದರೆ ನಿಂತು ವಿಷ್ಣುವನ್ನ ಕೀರ್ತನೆ ಮಾಡುತ್ತಾರೆ ಭಕ್ತ್ಯಾ ಯುಕ್ತೋ ನರೋತ್ತಮಃ. ಅಲ್ಲಿ ಮುಖ್ಯವಾದ ಭಕ್ತಿ, ಆ ಭಕ್ತಿಯಿಂದ ಕೂಡಿಕೊಂಡು ನಿಂತು ಕೇಳಿದರೆ ಅವಾಗೆ ಸ್ವಯಂ ಉತ್ಥಾಯ ದೇವೇಶಃ ಭಕ್ತಶ್ಚ ಶೃಣುತೆ ಸ್ತವಂ. ತಾನೇ ನಿಂತುಕೊಂಡು ವಿಶೇಷವಾಗಿ ಭಗವಂತ, ಯಾರಾದರೆ ಕೂತುಕೊಂಡು ಕೇಳಿದ್ರೆ ದೇವರು ನಿಂತು ಕೇಳುತ್ತಾನಂತೆ. ಇನ್ನ ಯಸ್ ಸಮುತ್ಥಾಯ ಮತಿಮಾನ್ ಜಗದಾಧಾರಮೀಶ್ವರಂ, ಯಾರಾದರೆ ನಿಂತುಕೊಂಡು ಒಳ್ಳೆ ವಿಶೇಷವಾದ ಬುದ್ಧಿಯಿಂದ ಭಕ್ತಿಯಿಂದ ಜಗದಾಧಾರನಾಗಿರ್ತಕ್ಕಂಥ ಈಶ್ವರನನ್ನ ಕೀರ್ತಯೇತ್ ವಿವಿಧೈ ಗಾನೈ ನಾನಾ ರೀತಿಯಾದ ಗಾನಗಳಿಂದ ಗಾನ ಮಾಡಿದರೆ ಹೇಗೆ ಮಹಾಭಕ್ತಿ ಸಮನ್ವಿತ ಮಹಾಭಕ್ತಿಯಿಂದ ಕೂಡಿಕೊಂಡು ಹೇಳಿದರೆ ಸಹರಿ ಶೃಣುತೆ ತತ್ರ ನೃತ್ಯಮಾನೋ ಅತಿಹರ್ಷಿತ. ಭಗವಂತ ಆ ಸ್ತವನವನ್ನ ನರ್ತನ ಮಾಡುತ್ತಾ ಕೇಳುತ್ತಾನೆ, ಬಹಳ ಸಂತೋಷದಿಂದ ಕೇಳುತ್ತಾನಂತೆ. ಇನ್ನ ಕೊನೆಗೆ ಹೇಳುತ್ತಾರೆ ಯಹ್ ಪುಮಾನ್ ನೃತ್ಯಮಾನಸ್ಸನ್, ಯಾರಾದರೆ ನರ್ತನ ಮಾಡುತ್ತಾ ವಿಲಜ್ಜ ಗೀಯತೆ, ಇದು ವಿಶೇಷ ಹೇಳುತ್ತಾರೆ, ಲಜ್ಜೆ ಬಿಟ್ಟು ನರ್ತನ ಮಾಡುತ್ತಾ ಗಾನ ಮಾಡುತ್ತಾನು, ಅವಾಗ ಸಹರಿ ಪರಮಪ್ರೀತಃ ಭಗವಂತ ಪರಮಪ್ರೀತನಾಗಿ ಪ್ರತ್ಯಕ್ಷೋ ಭವತಿ ಧ್ರುವಂ ಪ್ರತ್ಯಕ್ಷನಾಗಿ ಬಿಡುತ್ತಾನೆ ಅಂತ ಬೃಹನ್ನಾರದೀಯ ಪುರಾಣದಲ್ಲಿ ಬಂದಿರತಕ್ಕಂತಹ ವಾಕ್ಯ. ಇದನ್ನೇ ದಾಸರಾಯರು ವಿಶೇಷವಾಗಿ ತನ್ನ ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಇನ್ನು ಹೇಳ್ತಾ ಇದ್ದಾರೆ ಹರಿಹಿ ಸ್ವಭಕ್ತ ಜನಾನ್ ಲವ ತ್ರುಟಿ ಕಾಲೇಪಿ ಅವಿಹಾಯೈವ ಅಸ್ತೆ ಅಂತ ಹೇಳ್ತಾ ಇದ್ದಾರೆ. ಭಗವಂತ ತನ್ನ ಭಕ್ತರನ್ನ ಅರೆಗಳಿಗೆ ಬಿಟ್ಟಗಲನು ಅಂದ್ರೆ ಲವ ತ್ರುಟಿ ಕಾಲೇಪಿ ಅವಿಹಾಯಸ್ತೆ ಅವಿಹಾಯೈವ ಅಸ್ತೆ, ಅವರನ್ನ ಬಿಡದೇನೆ ಸದಾ ಇರುತ್ತಾನೆ. ಆದ್ದರಿಂದ ಎಲ್ಲ ಪ್ರಮಾಣಗಳ ಮಾತುಗಳನ್ನೆಲ್ಲ ಪ್ರಮಾಣಗಳನ್ನೆಲ್ಲ ಕನ್ನಡದಲ್ಲಿ ರಜ್ಜುವ ಮಾಡಿಕೊಟ್ಟದ್ದು ದಾಸರಾಯರ ವಿಶೇಷ. ಇನ್ನ ಇದರಲ್ಲಿ ಇನ್ನೊಂದು ಅರ್ಥವನ್ನು ನೋಡಿದರೆ ಅಲ್ಲಿ ಹೇಳ್ತಾರೆ ಮಲಗಿ ಪರಮಾದರವಿ ಪಾಡಲು ಅಂದರೆ ಇಂದ್ರಿಯಗಳ ಹತೋಟಿ ಇರಲ್ಲ, ಇಂದ್ರಿಯಗಳ ಹತೋಟಿ ಇರಲ್ಲ, ಅದು ಹಾಗೂ ಇರ್ತಾ ಇರುತ್ತೆ ಹೀಗೂ ಆಗ್ತಾ ಇರುತ್ತೆ. ಇಂದ್ರಿಯಗಳ ಹತೋಟಿಯಲ್ಲಿ ಇವನಿರ್ತಾನೆ, ಇಂದ್ರಿಯಗಳನ್ನ ಹತೋಟಿಯಲ್ಲಿ ತಂದುಕೊಳ್ಳಿಕ್ಕೆ ಬೇಕಾದ ಪುಣ್ಯ ಸಾಮಗ್ರಿ ಇರಲ್ಲ, ಇಂದ್ರಿಯಗಳ ಹತೋಟಿಯಲ್ಲೂ ತಾನು ಹೋಗಲಿಕ್ಕೆ ಬೇಕಾದ ಪಾಪ ಸಾಮಗ್ರಿ ಕೂತಿರುತ್ತೆ. ಅಂಥ ಕಾಲದಲ್ಲೂ ದೇವರನ್ನ ಯಾರು ಸ್ಮರಣೆ ಮಾಡುತ್ತಾರೆ, ಚೂರು 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 ಬಿಟ್ಟು 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 ಸ್ಮರಣೆ ಮಾಡುತ್ತಾರೆ, ಅದನ್ನ ಮಲಗಿ ಪರಮಾದರದಿ ಪಾಡಲು ಅಂದ್ರೆ ಇಂದ್ರಿಯಗಳ ಹಿಡಿತ ಇಲ್ಲದೇ ಇರುವ ಕಾಲಕ್ಕೆ ಸ್ವಾಮಿಯು ಉದ್ಧಾರ ಮಾಡುವಂತ ಪರಮಾದರದಿಂದ ಪಾಡಲು. ಯಾಕೆಂದ್ರೆ ಇಂದ್ರಿಯಗಳ ಹಿಡಿತ ನಿನ್ನದಯ್ಯ, ನೀನೇ ಇಂದ್ರಿಯಗಳ ಹಿಡಿತ ನಿನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದೀಯ, ನೀನೇ ಇಂದ್ರಿಯಗಳ ಹಿಡಿತ ಕೊಡಬೇಕು ಅಂತ ಒಂದು ಕಡೆ ಇಂದ್ರಿಯಗಳ ಹಿಡಿತ ಇಲ್ಲದೇ ಒದ್ದಾಡುತ್ತಾ ಇದ್ರೂ ಕೂಡ ಅಂದ್ರೆ ಅದು ಮಲಗಿರೋದು ಸ್ಥಿತಿ, ಅಂತ ಕಾಲಕ್ಕೂ ಸ್ವಾಮಿ ನೀನೇ ಕಾಪಾಡಬೇಕಯ್ಯ, ನೀನೇ ಗತಿ ಅಂತ ಶರಣಾಗತನಾದರೆ ಅದು ಪರಮಾದರದೆ ಪಾಡುವುದು. ಆವಾಗೆ ಕುಳಿತು ಕೇಳುವ ಅಂತಾರೆ. ಅಂದರೆ ಮೊದಲು ಮಲಗಿ ಪರಮಾದರದಿ ಅಂದ್ರೆ ಇಂದ್ರಿಯಗಳ ಹತೋಟಿ ಇಲ್ಲದೇ ಇರುವಾಗ ಗುರುಗಳು ಜ್ಞಾನ ಕೊಟ್ಟರೆ ಸ್ವಾಮಿ ನೀನೇ ಗತಿಯಯ್ಯ ಅಂತ ಹೇಳಿದರೆ ಅವರ ಬಿಂಬಮೂರ್ತಿ ಮೊದಲೇನಾಗಿದ್ದ ಮಲಗಿದ್ದ, ಅದಕ್ಕೆ ಅವರ ಮಲಗಿದ ಸ್ಥಿತಿ. ಅಂದರೆ ಮಲಗಿರೋದು ಅಂದ್ರೆ ಇಂದ್ರಿಯಗಳ ಹತೋಟಿ ಕೊಡದೇ ಇರುವ ಸ್ಥಿತಿ. ಭಗವಂತ ಅವರಲ್ಲಿ ಬಿಂಬಮೂರ್ತಿಯಾಗಿದ್ದು ಅವರ ಇಂದ್ರಿಯಗಳ ಮೇಲೆ ಹತೋಟಿಯನ್ನ ದೇವ ಕೊಡದೇ ಇದ್ದ, ಅದು ಬಿಂಬಮೂರ್ತಿ ಮಲಗಿರುವ ಸ್ಥಿತಿ. ಆದ್ದರಿಂದ ಪ್ರತಿಬಿಂಬವಾದ ಇವನು ಮಲಗಿದ್ದ. ಆದರೆ ಪ್ರತಿಬಿಂಬವಾದ ಇವನು ಮಲಗಿದಾಗ ಬಿಂಬಮೂರ್ತಿ ಗುರುಗಳ ಮೂರ್ತಿ ಎಂದು ಗುರುಗಳಿಂದ ವಿಶೇಷವಾಗಿ ಉಪದೇಶ ಕೊಡಿಸ್ತಾನೆ. ನೀನು ಭಗವಂತನಿಗೆ ಶರಣಾಗತನಾಗು, ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡುತ್ತಾನೆ ಅಂತ ಉಪದೇಶ ಕೊಡಿಸಿ ಭಕ್ತರಿಂದ ಗ್ರಹಣ ಮಾಡಿಸಿ ಆ ಇಂದ್ರಿಯಗಳ ಹತೋಟಿ ಇಲ್ಲದ ಸ್ಥಿತಿಯಲ್ಲೇ ಚೂರು ಯಾವುದೋ ಒಂದು ಪುಣ್ಯ ದೊಡ್ಡವರದ್ದೋ ಗುರುಗಳದ್ದೋ ಹಿರಿಯದ್ದೋ ಪುಣ್ಯ ನೆಪ ಮಾಡಿ ಆ ಪುಣ್ಯದಿಂದಾಗಿ ದೇವರನ್ನ ಶರಣಾಗತನಾಗಿ ಪ್ರಾರ್ಥನೆ ಮಾಡುವಂತೆ ಸ್ವಾಮಿಯೇ ಮಾಡುತ್ತಾನೆ. ಅವಾಗೇನಾಗುತ್ತೆ, ಆ ಭಕ್ತ ಒಂದು ಕಡೆ ಇಂದ್ರಿಯಗಳ ಹತೋಟಿ ಇರಲ್ಲ, ಆದರೆ ದೇವರ ಕರುಣೆಯಿಂದಾಗಿ ದೇವರು ತೋರಿದ ಕರುಣೆಯಿಂದ ಯಾರದ್ದೋ ಪುಣ್ಯ ದೊಡ್ಡವರ ಪುಣ್ಯ ತನಗೆ ತಂದು ಸುರಿದರೆ ಆ ಪುಣ್ಯದಿಂದಾಗಿ ತಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ಅಥ ಭಗವಂತನೇ ಅವನಿಂದ ಪ್ರಾರ್ಥನೆ ಮಾಡಿಸಿಕೊಳ್ತಾನೆ, ಸ್ವಾಮಿ ನಿನಗೆ ಶರಣಾಗತನಾದೆ ಅಂತ. ಆಗ ಭಗವಂತ ಏನು ಮಾಡುತ್ತಾನೆ, ಹಾಗೆ ಪ್ರಾರ್ಥನೆ ಮಾಡಿಸಿಕೊಂಡು ಅವನೊಳಗಿರುವ ಬಿಂಬಮೂರ್ತಿ ತಾನು ಮಲಗಿದ್ದ ಸ್ಥಿತಿಯಿಂದ ಎದ್ದು ಕೂಡುತ್ತಾನೆ. ಅಂದರೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಅಂದರೆ ಭಗವಂತ ತಾನು ಇಂದ್ರಿಯಗಳ ಹತೋಟಿ ಇರುವಂತಹ ಸ್ಥಿತಿ, ಆ ಸ್ಥಿತಿಯನ್ನ ಪ್ರೇರಿಸುವ ರೂಪವನ್ನ ತನ್ನ ಗುಣವನ್ನ ಪ್ರಕಟ ಮಾಡುತ್ತಾನೆ, ಅದು ಕುಳಿತು ಕೇಳುವುದು ಅಂದರೆ. ಈಗ ಬಿಂಬ ಕುಳಿತು ಕೇಳುತ್ತಾ ಇದ್ದಾನೆ, ಅಂದರೆ ಇಂದ್ರಿಯಗಳ ಹತೋಟಿ ತಂದುಕೊಡುವಂತಹ ಗುಣಗಳು ಪ್ರಕಟ ಮಾಡಿದ್ದರಿಂದ ಅಧಿಕಾರಿಯಲ್ಲಿ ಏನಾಗುತ್ತೆ, ಇಂದ್ರಿಯಗಳ ಹತೋಟಿ ಬರುತ್ತೆ, ಇವನೂ ಕೂತುಕೊಳ್ತಾನೆ. ಅಷ್ಟೇ ತಾನೆ, ಕನ್ನಡಿ ಮುಂದೆ ನಾವು ಮಲಗಿದ್ರೆ ನಮ್ಮ ಪ್ರತಿಬಿಂಬ ಮಲಗಿರುತ್ತೆ, ನಾವು ಎದ್ದು ಕೂತರೆ ಅದು ಎದ್ದು ಕೂಡುತ್ತೆ, ನಾವು ನಿಂತರೆ ಅದು ನಿಲ್ಲುತ್ತೆ, ನಾವು ನರ್ತನೆ ಮಾಡಿದರೆ ಅದು ನರ್ತನೆ ಮಾಡುತ್ತೆ. ಅದೇ ತರ ನಮ್ಮಲ್ಲಿ ಇಂದ್ರಿಯಗಳ ಹತೋಟಿ ಇಲ್ಲದ ಸ್ಥಿತಿ ಕೊಟ್ಟವನು ಅವನೇ, ತಾನೇ ಗುಣಗಳು ಪ್ರಕಟ ಮಾಡದೇ ಇದ್ದರೆ ಅದು ದೇವರು ಮಲಗಿರುವ ಸ್ಥಿತಿ. ಅದರಿಂದಾಗಿ ಪ್ರತಿಬಿಂಬನಿಗೂ ಇಂದ್ರಿಯಗಳ ಹತೋಟಿ ಇಲ್ಲ, ಅವನಿಗೂ ಮಲಗಿರುವ ಸ್ಥಿತಿ. ಆಗ ದೇವ ಕರುಣೆ ಮಾಡಿ ಯಾವುದೋ ಒಂದು ಪುಣ್ಯ ನೆಪದಿಂದ ತನ್ನ ಸ್ತೋತ್ರ ಮಾಡಿಸಿಕೊಂಡು ತಾನೇ ವಿಶೇಷವಾಗಿ ಬಿಂಬಮೂರ್ತಿ ಎದ್ದು ಕೂಡುತ್ತಾನೆ. ಅಂದರೆ ಇಂದ್ರಿಯಗಳ ಹತೋಟಿ ತಂದುಕೊಡುವ ಗುಣಗಳು ಪ್ರಕಟ ಮಾಡುತ್ತಾನೆ. ಅವಾಗೆ ಏನಾಗುತ್ತೆ ಅಂದರೆ ಕುಳಿತು ಪಾಡಲು, ಪ್ರತಿಬಿಂಬವು ಕೂಡ ಈ ಜೀವನು ಕೂಡ ಕುಳಿತು ಪಾಡುತ್ತಾನೆ. ಅಂದರೆ ಇಂದ್ರಿಯಗಳ ಹತೋಟಿ ಚೂರು 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 ಬರ್ತಾ ಇರುತ್ತೆ. ಅಂತ ಕಾಲಕ್ಕೆ ಆ ಭಗವಂತ ಅಂತ ದೇವರೇ ತಾನು ಒಳಗೆ ಕೂತು ಇವನನ್ನ ಕೂಡುವಂತೆ ಮಾಡುತ್ತಾನೆ. ಅಂದರೆ ಇಂದ್ರಿಯಗಳ ಹತೋಟಿಯನ್ನ ಚೂರು ತರುವಂತಹ ಗುಣಗಳು ಪ್ರಕಟ ಮಾಡಿ ಅದಕ್ಕೆ ತಕ್ಕಂತಹ ಗುಣಗಳು ಇವನಲ್ಲಿ ಪ್ರಕಟ ಮಾಡಿದ್ದಕ್ಕೆ ಇವರೆದ್ದು ಕೂತ. ಅಂದರೆ ಇಂದ್ರಿಯಗಳ ಚೂರು ಹತೋಟಿಯಿಂದ ದೇವರ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದ. ಅದನ್ನ ಸ್ವಾಮಿ ಏನು ಮಾಡುತ್ತಾನೆ, ಅದರನ್ನ ಕೇಳಿ ತಿಷ್ಠನ್ ಶೃಣೋತಿ. ವಿಶೇಷವಾಗಿ ಭಗವಂತ ಹೇಳ್ತಾ ಇದ್ದಾರೆ, ಯಾವಾಗಾದರೂ ಇವನು ಕೂತು ಹೇಳುತ್ತಾನೋ ಭಗವಂತ ನಿಂತು ವಿಶೇಷವಾಗಿ ಅದನ್ನ ಕೇಳತಾ ಇದ್ದಾನೆ. ನಿಂತು ಕೇಳೋದು ಅಂದ್ರೆ ಏನು ಅಂದ್ರೆ ಹೇಳ್ತಾ ಇದ್ದಾರೆ, ನಿಂತು ಕೇಳೋದು ಅಂದರೆ ಇಂದ್ರಿಯಗಳ ಹತೋಟಿ ಇನ್ನಷ್ಟು ಒಳ್ಳೆ ಹಂತಕ್ಕೆ ಬರುವುದು, ಅಥವಾ ಹಂತ ಮಧ್ಯಮ ಹಂತ ಉತ್ತಮ ಹಂತ. ಈಗ ಮಧ್ಯಮ ಹಂತಕ್ಕೆ ಬಂದಿದೆ, ನಿಲ್ಲತಾ ಇದ್ದಾನೆ ಭಗವಂತ. ತಾನೇ ಅವನಲ್ಲಿ ಇಂದ್ರಿಯಗಳ ಹತೋಟಿ ಇನ್ನಷ್ಟು ತೆಗೆದು ಒಳ್ಳೆ ಪ್ರಕಟ ಮಾಡುವಂತಹ ತನ್ನ ರೂಪ ತಗೊಂಡ. ದೇವರು ನಿಲ್ಲೋದು ಅಂದ್ರೆ ಅದು, ಆ ದೇವ ನಿಂತರೆ ಆತನ ಪ್ರತಿಬಿಂಬನಾದ ಜೀವನು ನಿಲ್ಲತಾನೆ. ಅಂದರೆ ಜೀವನಲ್ಲಿ ಇನ್ನಷ್ಟು ಇಂದ್ರಿಯಗಳ ಮೇಲೆ ಹತೋಟಿ ಬಂತು. ಆ ಇಂದ್ರಿಯಗಳ ಹತೋಟಿಯಿಂದ ಏಕಾಗ್ರವಾಗಿ ಭಗವಂತನನ್ನ ಚಿಂತನೆ ಮಾಡುತ್ತಾ ಬರ್ತಾನೆ.
ಹಾಗೆ ಚಿಂತನೆ ದೇವರೇ ಮಾಡಿಸ್ತಾನೆ. ಆ ಚಿಂತನೆ ಮಾಡಿಸ್ತಾ ಭಕ್ತಿಯಿಂದ ಗಾನ ಮಾಡಿಸ್ತಾನೆ. ಆ ಗಾನ ಮಾಡಿದ್ದನ್ನ ಭಗವಂತ ಏನು ಮಾಡುತ್ತಾನೆ, ಆ ಪುಣ್ಯ ಪ್ರಭಾವದಿಂದ ತಾನು ವಿಶೇಷವಾಗಿ ನರ್ತನ ಮಾಡುತ್ತಾ ಕೇಳುತ್ತಾನೆ. ಅಂದ್ರೆ ದೇವರ ಮೂರ್ತಿ ನರ್ತನ ಮಾಡುವುದು ಅಂದ್ರೆ ನಮ್ಮ ಒಳಗಿರುವ ಬಿಂಬಮೂರ್ತಿ ವಿಶೇಷವಾದ ಇಂದ್ರಿಯಗಳ ಹತೋಟಿಯಿಂದ, ಅಂದ್ರೆ ನಮಗೆ ಇಂದ್ರಿಯಗಳ ಹತೋಟಿಯನ್ನ ತಂದುಕೊಡುವ ತನ್ನ ರೂಪಗಳನ್ನು ಪೂರ್ಣ ಪ್ರಕಟ ಮಾಡುವುದೇ ನರ್ತನ. ಇಂದ್ರಿಯಗಳ ಪೂರ್ಣ ಹತೋಟಿ ಬಂತು, ದೇವರಲ್ಲಿ ಮನಸ್ಸು ಸದಾ ಬರ್ತಾ ಇದೆ, ಸದಾ ಬರ್ತಾ ಇದೆ, ಅದು ನರ್ತನ ಮಾಡೋದು. ಅಂತಹ ಗುಣಗಳು ದೇವರು ಪ್ರಕಟ ಮಾಡಿದ ಕೂಡಲೇ ಪ್ರತಿಬಿಂಬವಾದಂತಹ ಜೀವನು ತಾನು ನರ್ತನ ಮಾಡಲಿಕ್ಕೆ ಶುರು ಮಾಡುತ್ತಾನೆ. ಅಂದರೆ ದೇವರಲ್ಲಿ ವಿಶೇಷವಾಗಿ ಎಲ್ಲಾ ಇಂದ್ರಿಯಗಳ ಹತೋಟಿಯಿಂದ ಕೂಡಿಕೊಂಡು ಮನಸ್ಸು ಸದಾ ಸದಾ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಭಗವಂತ ನಾಲಿದಾರೆ ಒಲಿವ, ಅವನನ್ನು ನಲಿಯುವಂತೆ, ಅಂದರೆ ಎಲ್ಲಾ ಇಂದ್ರಿಯಗಳ ಹತೋಟಿಯಿಂದ ದೇವರಲ್ಲೇ ಮನಸ್ಸಿಟ್ಟು ಅಂದ್ರೆ ಸಮಾಧಿಗೆ ಬರುವಂತೆ ಮಾಡುತ್ತಾನೆ. ಅದು ನಲಿಯುವುದು ಒಂದು, ಅವಾಗೆ ಸಮಾಧಿಯಲ್ಲಿರತಕ್ಕಂಥ ಅವನಿಗೆ ತಾನು ಒಲಿದು ಬಿಡುತ್ತಾನೆ. ಇದನ್ನೇ ಹೇಳುತ್ತಾ ಇದ್ದಾರೆ. ಇಷ್ಟರ್ಥಗಳು ಕೂತಿವೆ. ಆ ರೀತಿಯಲ್ಲಿ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು. ಈತ ಅರೆಗಳಿಗೆ ಕೂಡ ಬಿಟ್ಟಗಲನು. ಬಿಟ್ಟಗಲನು ಅಂದರ್ಥ ಅವರಿಗೆ ಸದಾ ತನ್ನ ನೆನಪು ಕೊಟ್ಟೇ ಕೊಡುತ್ತಾನೆ. ಅವರಿಗೆ ಒಂದು ವೇಳೆ ಮರವು ಕೊಟ್ಟರು ಮತ್ತು ಕೂಡಲೇ ತನ್ನ ನೆನಪು ತಂದು ಕೊಡುತ್ತಾನೆ. ಇದೇ ಅರಗಳಿಗೆ ಬಿಟ್ಟಗಲನು ಎಂಬುವ ಶಬ್ದದ ಅರ್ಥ. ಇಲ್ಲದಿದ್ರೆ ಅರಗಳಿಗೆ ಕೂಡ ನಮ್ಮಿಂದ ಅಗಲದೇ ಇರುವುದು ಅಂದರೆ ದುರ್ಯೋಧನನಲ್ಲೂ ಕೂಡ ಅರಕ್ಷಣ ಬಿಡದೇ ಇದ್ದ, ಅದಕ್ಕೆ ದುರ್ಯೋಧನ ಬದುಕಿದ್ದ. ಹಾಗಾದ್ರೆ ದುರ್ಯೋಧನನನ್ನು ಕೂಡ ಅಲ್ಲಿದ್ದ ದೇವರು ಅರೆಗಳಿಗೆ ಬಿಟ್ಟಗಲನು ಅಂತ ಹೇಳಲಿಕ್ಕಾಗುತ್ತಾ, ಆ ಶಬ್ದ ಪ್ರಯೋಗ ಮಾಡಲಿಕ್ಕಾಗುತ್ತಾ? ಯದ್ಯಪಿ ಬಿಟ್ಟಿಲ್ಲ ದೇವರು, ಅರೆಗಳಿಗೆ ಬಿಟ್ಟಿಲ್ಲ. ಆದರೆ ಇದು ದಾಸರಾಯರ ಶಬ್ದ ಪ್ರಯೋಗ. ಅರೆಗಳಿಗೆ ಬಿಟ್ಟಗಲನು ಅಂದರೆ ಅವರಿಗೆ ತನ್ನ ಚಿಂತನೆಯನ್ನ ಎಡಬಿಡದೆ ಕೊಟ್ಟು ಸಲಹಲಿಕ್ಕೆ ಅವರ ಹತ್ತಿರ ಇರುತ್ತಾನೆ, ಅದು ಅರೆಗಳಿಗೆ ಬಿಟ್ಟಗಲನು. ರಮಾಧವನ ವಿಶೇಷವಾದ ಲಕ್ಷ್ಮೀದೇವಿಗೆ ಪತಿ, ಜ್ಞಾನಮೂರ್ತಿ ಆಕೆ, ಜ್ಞಾನಮೂರ್ತಿಗೆ ಪತಿಯಾದಂಥ ಶ್ರೀಹರಿಯನ್ನ ಒಲಿಸಲು ಅರಿಯದೆ ಶರಣಾಗತಿ ಒಂದೇ ಸಾಧನ ಅಂತ ಗೊತ್ತಿಲ್ಲದ ಜನರು ಏನು ಮಾಡುತ್ತಾರೆ, ಅದರಿಯದೆ ನಾನು ಹೀಗೆ ಧ್ಯಾನ ಮಾಡುತ್ತೇನೆ, ನಾನು ಪಾಠ ಪ್ರವಚನ ಮಾಡುತ್ತೇನೆ, ನಾನೇನೇನೋ ಮಾಡುತ್ತೇನೆ, ವ್ರತಾನುಷ್ಠಾನ ನೀ ಒಲಿ, ನಾನು ವ್ರತ ಮಾಡಿದೆ ನೀ ಒಲಿ, ನಾನು ಪಾಠ ಮಾಡಿದೆ ನೀ ಒಲಿ, ನಾನು ಧ್ಯಾನ ಮಾಡಿದೆ ನೀ ಒಲಿ, ನಾನು ನೀನು ನಾನು ನೀನು ಬರ್ತಾ ಇರುತ್ತಲ್ಲ ಅಂಥ ಕಾಲಕ್ಕೆ ದೇವರು ಒಲಿಯಲ್ಲ. ಅದಕ್ಕೆ ಪಾಮರರು ಅಂದ್ರೆ ಯಾರು ಅಹಂಕಾರವನ್ನ ಕತ್ತರಿಸಿಕೊಳ್ಳದೆ ದೇವರ ಶರಣಾಗತರಾಗಿ ದೇವರ ಪೂರ್ಣಾನುಗ್ರಹದಿಂದ ತಮ್ಮ ಅಸ್ವಾತಂತ್ರ್ಯ, ಭಗವಂತನ ಸ್ವಾತಂತ್ರ್ಯ ಯಾರಲ್ಲಿ ಎಚ್ಚೆತ್ತು ಬಂದಿರುತ್ತೆ ಅವರು ಭಕ್ತರು. ಯಾರಲ್ಲಿ ಎಚ್ಚೆತ್ತು ಇರಲ್ಲ, ಮೇಲ್ನೋಟಕ್ಕೆ ಎಲ್ಲಾ ಜ್ಞಾನ ಬಂದಂತೆ ಇರುತ್ತೆ, ಒಳಗೆ ನೋಡಿದ್ರೆ ಅಹಂಕಾರ ಹೆಗ್ಗಣ ತಿರುಗಾಡತಾ ಇರುತ್ತೆ, ಎಲ್ಲಾ ಧ್ವಂಸ ಮಾಡುತ್ತಾ ಇರುತ್ತೆ. ಅಂಥವರಿಗೆ ಹೇಳುತ್ತಾರೆ, ಅವರನ್ನ ಪಾಮರರು ಅಂತ ಹೇಳ್ತಾರೆ. ಅಂಥವರು ಬಳಲುವರು ಭವದೊಡಗೆ. ಅಷ್ಟೇ ಅಲ್ಲ, ನಾನು ನನ್ನದು ಎಂಬ ಜಡಮತಿ ಮಾನವರು ಏನೇನು ಮಾಡುವ ಕರ್ಮಗಳು ಶ್ರೀನಿವಾಸನು ಸ್ವೀಕರಿಸ. ದಾನವರು ಸೆಳದೈವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ, ಮದ್ದಾನೆ ಕಪಿತ್ತ ಫಲ ಭಕ್ಷಿಸಿದ ಓಲಹುದು ಅಂತ ದಾಸರಾಜ ಹೇಳ್ತಾರೆ. ಇದನ್ನೇ ಅರಣ್ಯಕಾಚಾರ್ಯ ಹೇಳ್ತಾರೆ. ಈ ಅಹಂಕಾರ ಕೂತ್ಕೊಂಡು ಒಂದ್ ಆಚಮನ ಮಾಡಿದರೂ ಸಾಕು, ಆಚಮನ ಸ್ನಾನ ಸಂಧ್ಯಾ ಪೂಜಾ ಆದ ಮೇಲೆ ವ್ಯಾಖ್ಯಾನ ಪಾಠ ಪ್ರವಚನ ಧ್ಯಾನಾದಿ ಏನು ಮಾಡುತ್ತೇವೆ ಪ್ರತಿಯೊಂದು ಕೂಡ ಅಹಂಕಾರ ಕೂತಿದ್ರೆ ಒಂದೊಂದು ಮಾಡಿದ್ದು ಅಸಂಖ್ಯಾತ ನೀಚ ಜನ್ಮಗಳಿಗೆ ಕಾರಣ ಆಗುತ್ತಯ್ಯ. ಮೇಲ್ನೋಟಕದ ಸಾಧನೆ ಅಂತ ಕಾಣುತ್ತೆ, ಅಹಂಕಾರವೂ ಬಂದಿರುತ್ತೆ. ಆದರೆ ಮೇಲ್ ಸತ್ತ ಮೇಲೆ ಮೇಲ್ನೋಟ ಹೋದರೆ ಯಮಧರ್ಮರಾಜರು ಹೇಳುತ್ತಾರೆ, ಏನು ಸಾಧನೆ ಮಾಡಿ ಬಂದಿಯಾ, ಓ ಬೆಳಗ್ಗಿಂದ ರಾತ್ರಿವರೆಗೂ ಮನೆ ತುಂಬಾ ಹೊಗೆ, ಏನು ವೈಷ್ಣುದೇವ ಅದು ಇದು ಎಲ್ಲ ಮಾಡಿ ಬಂದೆ, ನನಗೆ ಎಂಥ ಒಳ್ಳೆ ಗತಿ ಇದೆ ಹೇಳಿ ಅಂದ್ರೆ ಇದು ನೋಡಪ್ಪ ನಿನ್ನ ಗತಿ ಅಂತ ಹೇಳುತ್ತಾರೆ. ಏನದು, ಅಸಂಖ್ಯಾತ ನೀಚ ಜನ್ಮಗಳು ಬಂದು ಕೂತಿದೆ, ಯಾಕೆ ನೀ ಮಾಡಿದ ಎಲ್ಲಾದರಲ್ಲೂ ಅಹಂಕಾರ ಕೂತಿದೆ ಆದ್ದರಿಂದ ಅಂತ. ಇದನ್ನೇ ಅರಣ್ಯಕಾಚಾರ್ಯರು ಸ್ಪಷ್ಟ ಹೇಳುತ್ತಾರೆ. ನೀವು ಸಾಧನೆ ಮಾಡ್ತೀವಿ ಮಾಡ್ತೀವಿ ಅಂತ ಹಿಗ್ಗಬೇಡಿ, ಒಳಗೆ ಹೇಗಿದೋ ಸರಿಯಾಗಿ ನೋಡಿಕೊಂಡು ಹೋಗಿ, ಇಲ್ಲದಿದ್ರೆ ಎಡವೆ ಬೀಳ್ತೀರಪ್ಪ ಅಂತ ಎಚ್ಚರ ಕೊಡುತ್ತಾರೆ. ಅದನ್ನೇ ಹೇಳುತ್ತಾ ಇದ್ದಾರೆ ದಾಸರಾಯರಲ್ಲಿ ಅಂತರ.
ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳನುಸರಿಸಿ ಭೋಗಂಗಳೀವನು ತ್ರಿವಿಧ ಚೇತನಕ್ಕೆ ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಳ್ಪರಿಗಿತ್ತವನು ಸ್ವರ್ಗಾದಿಭೋಗಗಳ ಹೇಳುತ್ತಾರೆ. ಮನದೊಳಗೆ ತಾನಿಪ್ಪ, ಎಲ್ಲರ ಮನಸ್ಸಿನಲ್ಲಿ ತಾನೇ ಮನೋಮಯ ಅಂತ ಕರೆಸಿಕೊಂಡು ಹೇಳ್ತಾರೆ. ಸರ್ವೇಷಾಂ ಜೀವಾನಾಂ ಮನಸ್ಸಿ ಸ್ಥಿತ್ವ ಮನಃ ಇತಿ ಮನೋಮಯ ಇತಿ ಈರಿತ ಸನ್ ಬುದ್ಧಿ ಚಿತ್ತ ಅಹಂಕಾರ. ಇಲ್ಲಿ ಅಹಂಕಾರಾದಿ ಮನೋವೃತ್ತಿಯನುಸಾರೇಣ ಸುಕರ್ಮ ದುಷ್ಕರ್ಮ ಆತ್ಮಕಾನ್ ಭೋಗಾನ್ ಸಾತ್ವಿಕ ರಾಜಸ ತಾಮಸ ಭೇದೇನ ತ್ವಿಧಾ ಚೇತನ ರಾಶೇ ದದಾತಿ. ಭಗವಂತ ಮನದೊಳಗೆ ತಾನಿದ್ದಾನೆ, ಎಲ್ಲರೊಳಗೂ ಮನಸ್ಸಿನಲ್ಲಿ ಮನಸ್ಸು ಎಂದು ಕರೆಸಿಕೊಂಡಿರ್ತಾನೆ. ಅಲ್ಲಿ ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳನುಸರಿಸಿ, ಮನದಲ್ಲಿ ಏನು ವೃತ್ತಿಗಳು ಅಂದ್ರೆ ಆಲೋಚನೆಗಳೇನು ಬರ್ತಾ ಇರುತ್ತೆ, ನಾನಾ ರೀತಿಯಾಗಿರತಕ್ಕಂತಹ ಆಲೋಚನೆಗಳಿವೆ ಅಂದರೆ ಅವರವರ ನಾನಾ ರೀತಿಯಾಗಿರತಕ್ಕಂಥ ಹಿಂದಿನ ಕರ್ಮಾನುಸಾರವಾಗಿ ವೃತ್ತಿಗಳು ಅಂದರೆ ಅವರಲ್ಲಿರತಕ್ಕಂಥ ಸಂಸ್ಕಾರಗಳು ಅವರ ಪುಣ್ಯ ಪಾಪಗಳು ಅದೆಲ್ಲವನ್ನ ಅನುಸರಿಸಿ ವಿಶೇಷವಾಗಿ ಮನಸ್ಸಿನಲ್ಲಿ ಆಲೋಚನೆಗಳು ಕೊಡ್ತಾ ಬರ್ತಾನೆ. ಮನಸ್ಸಿನಲ್ಲಿ ಬಂದ ಆಲೋಚನೆಗಳು ಅದು ಕರ್ಮಾನುಷ್ಠಾನಕ್ಕೆ ಇಳಿದರೆ ಅದಕ್ಕೆ ತಕ್ಕಂಥ ಭೋಗಂಗಳೀವನು ತ್ರಿವಿಧ ಚೇತನಕ್ಕೆ. ಸಾತ್ವಿಕವಾಗಿರತಕ್ಕಂಥ ಮನ ಪ್ರವೃತ್ತಿ ಯಾರಿಗೆ ಕೊಡುತ್ತಾನೆ ಅವರಿಗೆ ಸಾತ್ವಿಕವಾದ ಸುಖ ಕೊಡುತ್ತಾನೆ, ರಜೋಗುಣದವರಿಗೆ ರಾಜಸವಾದಂತಹ ಫಲ, ತಮೋಗುಣದವರಿಗೆ ದುಃಖವೇ ಫಲ. ಈ ರೀತಿಯಾಗಿರತಕ್ಕಂಥದ್ದು ಸ್ವಾಮಿ ಕೊಟ್ಟೇ ಕೊಡತಾ ಇದ್ದಾನೆ. ಆದ್ದರಿಂದ ಈ ಮೂರು ವಿಧ ಜೀವರೊಳಗೆ ತ್ರಿವಿಧ ಚೇತನಕ್ಕೆ ಅಂದರು. ಆವಾಗ ನಮಗೆ ಸರಿಯಾದ ಕಲ್ಪನೆ ಬರೋದೇನು, ಸಾತ್ವಿಕರಿದ್ದಾರೆ, ರಾಜಸರಿದ್ದಾರೆ, ತಾಮಸರಿದ್ದಾರೆ, ನಾವು ಸಾತ್ವಿಕರೇ, ಆದ್ದರಿಂದ ನಮ್ಮಲ್ಲಿ ಹೇಗ್ ಮಾಡುತ್ತಾನೆ, ರಾಜಸರಲ್ಲಿ ಹಾಗೆ ಮಾಡುತ್ತಾನೆ, ತಾಮಸರಲ್ಲಿ ಇನ್ನೊಂದು ರೀತಿ ಮಾಡುತ್ತಾನೆ ಅಂತ. ಆದರೆ ಒಂದು ರಹಸ್ಯ ಏನು ಗೊತ್ತು, ಆ ಮೂವರು ನಮ್ಮ ಶರೀರದಲ್ಲೇ ಕೂತಿದ್ದಾರೆ. ಅಂದರೆ ಸತ್ವಗುಣ ಪ್ರಧಾನರಾಗಿರತಕ್ಕಂಥ ದೇವಋಷಿ ದೇವತೆಗಳು ಋಷಿಗಳು ಅಂದರೆ ಯಾರ್ಯಾರು ಸಾಂಶರಾಗಿದ್ದಾರೆ ಅವರು ನಮ್ಮಲ್ಲೇ ಕೂತಿದ್ದಾರೆ. ರಜಸೋ ಅಸುರಾನ್ ಅಂತ ಹೇಳ್ತಾ ಇದ್ದಾರೆ. ಈ ರಜೋಗುಣ ಪ್ರವೃತ್ತಿಯಾಗಿರತಕ್ಕಂಥವರು ಯಾರು, ಅಸುರರು. ತಮಸೋ ಯಕ್ಷರಕ್ಷಾಂಸಿ, ಯಕ್ಷರು ರಾಕ್ಷಸರು ಮೊದಲಾದವರು ಅವರೆಲ್ಲರೂ ನಮ್ಮ ಶರೀರದಲ್ಲೇ ಕೂತಿದ್ದಾರೆ. ತ್ರಿವಿಧ ಚೇತನ ನಮ್ಮಲ್ಲೇ ಕೂತಿದ್ದಾರೆ. ಆದ್ದರಿಂದ ಆ ಮೂರು ವಿಧ ಚೇತನ ರಾಶಿ ನಮ್ಮಲ್ಲಿ ಏನು ಕೂತಿದ್ದಾರೆ ಅವರವರಿಗೆ ನಮ್ಮಿಂದ ಕರ್ಮಾನುಷ್ಠಾನ ದೇವರು ಮಾಡಿಸುವಂತೆ ಮಾಡುತ್ತಾನೆ, ಪ್ರೇರಣೆ ಮಾಡುತ್ತಾನೆ. ಆ ಮೂವರು ಕೂಡ ನಮ್ಮಿಂದ ಪುಣ್ಯ ಪಾಪ ಉದಾಸೀನದ ಕರ್ಮಗಳನ್ನ ಹೇಗೆ ಮಾಡಿಸ್ತಾರೆ, ನಮ್ಮದೇ ಹಿಂದಿನ ಕರ್ಮಕ್ಕನುಸಾರವಾಗಿ ಭಗವಂತ ಅವರಲ್ಲಿ ನಿಂತು ಪ್ರೇರಣೆ ಮಾಡಿ ಇವರಿಂದ ಪುಣ್ಯ ಕರ್ಮ ಮಾಡಿಸಿ, ಇವನಿಂದ ಪಾಪ ಕರ್ಮ ಮಾಡಿಸಿ, ಇವನಿಂದ ಕರ್ಮ ಮಾಡಿಸಿ ಉದಾಸೀನ ಕರ್ಮ ಅಂತ ಈ ರೀತಿಯಾಗಿರತಕ್ಕಂಥ ಪ್ರವೃತ್ತಿಯನ್ನ ನಮ್ಮೊಳಗೆ ತ್ರಿವಿಧ ಚೇತನಕ್ಕೆ ಅವರೊಳಗೆ ನಾನಾ ಆಲೋಚನೆಗಳು ಕೊಟ್ಟು, ಏನ್ ಆಲೋಚನೆ, ನಮ್ಮೊಳಗಿರತಕ್ಕಂಥ ದೇವತೆಗಳಿಗೆ ಈ ಜೀವ ಉದ್ಧಾರ ಆಗಲಿ, ನಾನು ಇವನಿಂದ ಮಾಡಿಸ್ತಕ್ಕಂತಹ ಸಕಲ ವ್ಯಾಪಾರ ದೇವರ ಪೂಜೆ ಆಗಲಿ ಅಂತ ಮಾಡುತ್ತಾರೆ. ದೈತ್ಯರಲ್ಲಿದ್ದು ತಮೋಗುಣದವರಲ್ಲಿ ಅವರಲ್ಲಿದ್ದುಕೊಂಡು ಏನು ಮಾಡುತ್ತಾನೆ ಭಗವಂತ, ಪ್ರೇರಣೆ ಅಂದರೆ ಈ ಜೀವಿ ಹಾಳಾಗಿ ಹೋಗ್ಲಿ, ದೇವರಿಗೆ ದೂರ ಆಗಲಿ ಅಂತ ಕೆಟ್ಟ ವ್ಯಾಪಾರವನ್ನ ಭಗವಂತ ಅವರ ಮೂಲಕ ಮಾಡಿಸ್ತಾನೆ. ಆ ಕೆಟ್ಟ ಆಲೋಚನೆಗಳೆಲ್ಲ ಅವರಲ್ಲಿ ಕೊಡುತ್ತಾನೆ, ಒಳ್ಳೆ ಆಲೋಚನೆ ಅವರು ಕೊಡ್ತಾನೆ. ರಜೋಗುಣದವರಲ್ಲಿ ಆ ರೀತಿ ಆಲೋಚನೆ ಒಳಗೆ ಕೊಡುತ್ತಾನೆ. ಈ ರೀತಿ ಮೂರು ಗುಣದವರಿಂದ ಅವರವರ ಆಲೋಚನೆ ಅವರಿಗೆ ಕೊಟ್ಟು ನಮ್ಮ ಕರ್ಮಾನುಸಾರ ಅವರಿಂದ ನಮ್ಮೊಳಗೆ ನಿಂತು ಕರ್ಮ ಮಾಡಿಸುವಂತೆ ಮಾಡುತ್ತಾನೆ. ಇದೇ ಹೇಳುತ್ತಾನೆ, ಮನದ ವೃತ್ತಿಗಳನುಸರಿಸಿ ಭೋಗಂಗಳೀವನು ತ್ರಿವಿಧ ಚೇತನಕ್ಕೆ. ಇಲ್ಲಿ
ಸಾತ್ವಿಕನಾದಂತಹ ದೇವತೆಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ ನಾನಾ ಸಾತ್ವಿಕ ಪ್ರವೃತ್ತಿಯನ್ನ ಸಾತ್ವಿಕ ಆಲೋಚನೆಗಳನ್ನು ಕೊಟ್ಟು ಆ ಸಾತ್ವಿಕ ಆಲೋಚನೆಗಳಿಗೆ ತಕ್ಕಂತೆ ಫಲವನ್ನ ವಿಶೇಷವಾದ ಭೋಗ ದೇವತೆಗಳಿಗೆ ಕೊಡ್ತಾನೆ, ನಮಗೂ ಕೊಡ್ತಾನೆ. ಇನ್ನ ನಮ್ಮದೇ ಆದ ಹಿಂದಿನ ಕರ್ಮದಿಂದ ನಮ್ಮೊಳಗಿರತಕ್ಕಂಥ ದೈತ್ಯರಲ್ಲಿ ನಿಂತು ನಮ್ಮಲ್ಲಿ ಪಾಪದ ಆಲೋಚನೆಗಳನ್ನ, ಅವರಲ್ಲೂ ಪಾಪದ ಆಲೋಚನೆ, ಅವರಿಂದಾಗಿ ನಮ್ಮಲ್ಲಿ ಪಾಪದ ಆಲೋಚನೆ ಬರುವಂತೆ ಮಾಡತಾನಾದ್ದರಿಂದ ಆ ದೈತ್ಯರಿಗೆ ನಮ್ಮಲ್ಲಿ ಪಾಪದ ಆಲೋಚನೆಗಳು ಹುಟ್ಟು ಹಾಕಿದ್ದಕ್ಕೆ ಅವರಲ್ಲಿ ಬಂದ ಪಾಪ ಆಲೋಚನೆಗಳಿಗೂ ಭಗವಂತ ಫಲಗಳು ಕೊಡುತ್ತಾನೆ. ಬಾ ಮಾಡಿದಂತಹ ಪಾಪದ ಆಲೋಚನೆಯ ಫಲ ಆ ದೈತ್ಯರಿಗೆ ಕೊಡುತ್ತಾನೆ, ಅನಂತರ ರಜೋಗುಣದವರು ಹಾಗೆ ಕೊಡುತ್ತಾನೆ. ಇದನ್ನು ನಾವು ಎಲ್ಲೋ ಸಾತ್ವಿಕರು ಅಂತ ಒಂದು ಮೂಲೆಯಲ್ಲಿ ಗುಂಪಾಗಿ ಕೂತಿದ್ದಾರೆ, ರಾಜಸರು ಅಂತ ಎಲ್ಲೋ ಗುಂಪಾಗಿ ಕೂತಿದ್ದಾರೆ, ತಾಮಸರು ಅಂತ ಇರ್ತಾರೆ, ಅವರವರಲ್ಲಿ ದೇವರು ಹಾಗಾಗಿ ಮಾಡುತ್ತಾರೆ ಎಂಬುದು ಚಿಂತನೆ ಮಾಡುವುದಲ್ಲ. ಇಲ್ಲಿ ಪ್ರಧಾನ ಏನು ಅಂದರೆ ನಮ್ಮೊಳಗೆ ತ್ರಿವಿಧ ಚೇತನರು ಇದ್ದಾರೆ, ಆ ತ್ರಿವಿಧ ಚೇತನರಲ್ಲಿ ದೇವರು ನಿಂತಿದ್ದಾರೆ, ಅವರ ಮೂಲಕ ನಮ್ಮ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ. ಅಲ್ಲಿ ದೇವರ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು. ಅವಾಗ ಈ ರೀತಿ ಚಿಂತನೆ ಮಾಡಿದ್ರೆ ಏನಾಗುತ್ತಯ್ಯ, ನಾವು ಚಿಂತನೆ ಮಾಡಿದ್ರು ಮಾಡದಿದ್ರು ದೇವರು ಸಾತ್ವಿಕ ರಾಜಸ ತಾಮಸ ಚೇತನರ ಮೂಲಕ ನಮ್ಮಲ್ಲಿ ಸಾತ್ವಿಕ ರಾಜಸ ತಾಮಸ ಮನಸ್ಸಿನ ಆಲೋಚನೆಗಳನ್ನು ಕೊಟ್ಟು ಏನು ಬೇಕಾದ್ರೆ ಮಾಡಿಸಿಯೇ ಬಿಡ್ತಾನಲ್ಲ, ಈ ಚಿಂತನೆ ಮಾಡುವುದರಿಂದ ನಮಗೆ ಒದಗೋದೇನು ಅಂದರೆ ಅದಕ್ಕೋತ್ತರ ಕೊಡ್ತಾರೆ, ಭಗವಂತ ಈ ರೀತಿ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಭಗವಂತನ ಶರಣಾಗತರಾದರೆ ಅವಾಗೇನು ಮಾಡುತ್ತಾನೆ, ರಾಜಸ ತಾಮಸ ಜೀವರಾಶಿಗಳ ವ್ಯಾಪಾರ ನಡೆಯದಂತೆ ಬದಿಗೊತ್ತಿ ಸಾತ್ವಿಕ ಪ್ರವೃತ್ತಿಯಿಂದಲೇ ನಡೆಯುವಂತೆ ತನ್ನ ರೂಪ ಪ್ರಕಟ ಮಾಡಿ ಆ ರೀತಿ ದೇವತೆಗಳಿಗೆ ಪ್ರೇರಣೆ ಮಾಡಿ ನಮ್ಮಿಂದ ಸಾಧನೆ ಮಾಡಿಸ್ತಾನೆ. ಇಷ್ಟು ರಹಸ್ಯ ಕೂತಿದೆ, ಅದಕ್ಕೆ ಈ ಚಿಂತನೆ ಮಾಡಬೇಕು ಅಂದ್ರು. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮಾಡುವಾಗ ಏನು ಫಲ ಅಂತ ಮನಸ್ಸು ಬೇಡುತ್ತೆ, ಅದೇನು ಅಪ್ಲೈ ಮಾಡದಿದ್ರೆ ಹಾ ಹೌದಂತೆ, ಅವರಲ್ಲಿ ಹೀ ಇರ್ತಾನಂತೆ ಇವರಲ್ಲಿ ಹಾಗಿರ್ತಾನಂತೆ ಹೇಳಿ ಹೋದ್ರೆ ಸಾಕು. ಆದರೆ ಅದು ಚಿಂತನೆ ಮಾಡ್ಲಿಕ್ಕೆ ಕೂತಾಗ ಇದ್ಯಾಕೆ ಚಿಂತನೆ ಮಾಡ್ಲಿ, ಇದರಿಂದ ಏನು ಫಲ ಅಂತ ಮನಸ್ಸಿಗೆ ಬಂದರೆ ಆ ಇದು ಫಲ ಅಂತ ಗೊತ್ತಾದ್ರೆ ನಾವು ವಿಶೇಷವಾಗಿ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ. ಅದನ್ನೇ ಹೇಳ್ತಾ ಇದ್ದಾರೆ, ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳನುಸರಿಸಿ ಭೋಗಂಗಳೀವನು ತ್ರಿವಿಧ ಚೇತನಕ್ಕೆ ಮನವನಿತ್ತರೆ ತನ್ನ ನೀವನು ಅಂದ್ರು. ಮನವನಿತ್ತರೆ ಅಂದರೆ ಮನವನ್ನ ಕೊಡೋದು ಅಂದ್ರೆ ಸ್ವಾತ್ಮಾನಂ ದದಾತಿ, ಯೋ ಮನಃ ದದಾತಿ ತಸ್ಯ ಸ್ವಾತ್ಮಾನಂ ದದಾತಿ ಅಂತ, ಮನಸ್ಸನ್ನು ದೇವರಿಗೆ ಕೊಡುವುದು ಅಂದ್ರು. ಅರ್ಥ ಆಗಲ್ಲ, ಮನಸ್ಸನ್ನು ದೇವರು ಕೊಡುವುದು ಅಂದ್ರೆ ಮದ್ದ ಮನಸ್ಸನ್ನು ದೇವರಲ್ಲೇ ಇಟ್ಟಿರೋದು ಅಂತ ಅರ್ಥ. ಅಂದ್ರೆ ಒಂದು ವಸ್ತು ಅಂತ ಒಬ್ಬರು ಕೊಟ್ಟ ಮೇಲೆ ಅದರ ಮೇಲೆ ನಮಗೆ ಅಧಿಕಾರ ಇರಲ್ಲ, ಹಾಗೆ ಮನಸ್ಸನ್ನ ದೇವರಿಗೆ ಹೇಗೆ ಕೊಡಬೇಕು ಅಂದ್ರೆ ಮತ್ತು ಅದು ಬೇರೆ ಕಡೆ ಹೋಗಿರಬಾರದು, ದೇವರ ಹತ್ರೇ ಕೂತಿರಬೇಕು. ಅದು ದೇವರಿಗೆ ಮನಸ್ಸು ಕೊಡುವುದು ಅಂದರೆ ನಿಮಗೆ ಯಾರೋ ದಾನ ಕೊಟ್ರು, ಪೆನ್ನು ಏನೋ ದಾನ ಕೊಟ್ರು, ಕೊಟ್ಟ ಮೇಲೆ ಮತ್ತವ್ರು ಬಂದು ತಗೊಂಡು ಹೋದ್ರೆ ಅದೇ ರೀತಿ ನಮ್ಮ ದಾನ ಕೊಟ್ಟು ಮತ್ತೆ ತಗೊಂಡು ಹೋಗ್ತೀರಾ ಅಂತ ಕೇಳ್ತೀವಲ್ಲ. ಹಾಗಾದ್ರೆ ದಾನದ ಉದ್ದೇಶ ಏನು ಅಂದರೆ ಅವರೊಂದು ವಸ್ತು ಕೊಟ್ಟ ಮೇಲೆ ಅವ್ರ ತಂಟೆಗೆ ಬರಬಾರದು, ಅದು ನಮ್ಮ ಹತ್ರೇ ಇರಬೇಕು, ನಮ್ಮ ವಶವಾಗಿ ಇರಬೇಕು, ಅದನ್ನ ದಾನ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಮನವನಿತ್ತರೆ ಈವುದು, ಅದು ದೇವರಿಗೆ ಕೊಡೋದು. ಮನವರಿಗೆ ಕೊಡುವುದು ಅಂದ್ರೆ ಮನಸ್ಸು ದೇವರಲ್ಲೇ ಇರಬೇಕಿನ್ನ ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಮತ್ತು ನಾವು ಮಾಡಿ ತಪ್ಪಾಗುತ್ತೆ. ಅದರಿಂದ ದೇವರಿಗೇನೆ ಮನಸ್ಸು, ದೇವರಲ್ಲೇ ಮನಸ್ಸು. ಈಗ ನಮ್ಮ ಏನಾಗಿದೆ, ದೇವರಲ್ಲೂ ಮನಸ್ಸಾಗಿದೆ, ದೇವರಲ್ಲೇ ಮನಸ್ಸಿಲ್ಲ. ಆದ ಕಾರಣ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಮಗೇನೋ ಅದು ಚೂರು ಸಂಸಾರವೂ ಬೇಕು ದೇವರೂ ಬೇಕು ಎರಡೂ ಬೇಕು ಅಂತ ಹೇಳಿದರೆ ಅದಕ್ಕೆ ದಾಸರಾಯರು ಹೇಳುತ್ತಾರೆ, ಈ ದೇವರು ಬೇಕು ಸಂಸಾರವೂ ಬೇಕು ಅಂದರೆ ಎರಡೂ ಸೇರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕೆನೆ ಮೊಸರು ತುತ್ತು ಮಾಡಿ ನೊಣಬೆರಸಿ ಉಂಡಂತೆ ಅಂತ ಉತ್ತರ ಕೊಡುತ್ತಾರೆ. ಅವರಿಗೆ ಹಾಗೆ ಕಾಣಿಸ್ತು, ನಮಗೇನೋ ಉಪ್ಪಿನಕಾಯಿ ಮೊಸರನ್ನ ತಿಂದಂತೆ ಇದೆ, ಆದರೆ ಅವರಿಗೆ ನೊಣಬೆರಸಿ ಉಂಡಂತೆ ಊಟ ಮಾಡಿದಂತಿದೆ. ಅದಕ್ಕೆ ಏನು ಮಾಡಬೇಕು, ನಮ್ಮ ಮನಸ್ಸನ್ನ ದೇವರಿಗೆ ಪೂರ್ಣವಾಗಿ ಕೊಟ್ಟು ಬಿಡಬೇಕು. ಯಾರಾದರೆ ದೇವರಿಗೆ ಮನಸ್ಸನ್ನು ಕೊಟ್ಟು ಬಿಡುತ್ತಾರೋ ಅಂದ್ರೆ ಮನಸ್ಸಿನಿಂದ ದೇವರನ್ನೇ ಸದಾ ಚಿಂತನೆ ಮಾಡುತ್ತಾ ಇರುತ್ತಾರೋ ಅದು ಮನಸ್ಸನ್ನು ಕೊಡುವುದು ಅಂದ್ರೆ ಅವರಿಗೆ ತನ್ನ ನೀವನು ಅಂದ್ರು. ಅಂದರೆ
ತನ್ನನ್ನೇ ತಾನು ವಿಶೇಷವಾಗಿರತಕ್ಕಂಥ ದರ್ಶನವನ್ನು ಕೊಟ್ಟು ಬಿಡುತ್ತಾನೆ, ಭಗವಂತ ಅನುಗ್ರಹ ಮಾಡುತ್ತಾನೆ. ಇಲ್ಲಿ ಮನವ ನೀವುದು ಒಂದು ಅರ್ಥೇನೂ ಆಯಿತು, ಮನಸ್ಸನ್ನು ದೇವರಲ್ಲೇ ಇಡೋದು ಅಂತ. ಆದರೆ ಮನಸ್ಸೇನೋ ಹೋಗ್ತಾನೇ ಇಲ್ಲ, ಅದು ದೇವರಲ್ಲಿ ಇಡ್ಲಿಕ್ಕೆ ಮುಂಚೆ ಮಾಮೂಲಾಗಿತ್ತು, ದೇವರಲ್ಲಿ ಇಡಬೇಕು ಅಂತ ಹೋದಾಗ ಇನ್ನಷ್ಟು ಬೇರೆ ಕಡೆಯಲ್ಲಿ ತೆರಳಲಿಕ್ಕೆ ಶುರು ಮಾಡಿತ್ತು. ಅದೇ ಮುಂದೆ ಮೊದಲೇ ಸ್ವಲ್ಪವಾಸಿ ಆಗಿತ್ತು, ಮಾಮೂಲಾಗಿತ್ತು. ಈಗ ದೇವರ ಹತ್ರ ಇಡಬೇಕು ಅಂತ ಪ್ರಯತ್ನ ಪಟ್ಟಾಗ ಇನ್ನಷ್ಟು ವಿಚಿತ್ರವಾದ ರಿಟಾರ್ಡಿಂಗ್ ಆಟಿಟ್ಯೂಡ್ ಬಂದ್ಬಿಡ್ತಾ ಇರುತ್ತೆ, ದೇವರೇ ಬೇಡ ಅನ್ನೋ ರೀತಿಯಲ್ಲಿ. ಅಂತ ಕಾಲಕ್ಕೆ ಈ ಮನಸ್ಸನ್ನು ದೇವರಲ್ಲೇ ಇಡೋದು ಹೇಗಾಗುತ್ತೆ? ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಹೋದಾಗ ಈ ಸಂಶಯಗಳೆಲ್ಲ ಬರುತ್ತೆ. ಇಲ್ಲ ಅಂದ್ರೆ ಏನು ಇರಲ್ಲ, ಹರಿಕಥಾಮ ರಸಾಳೆ ಬಹಳ ಚೆನ್ನಾಗಿದೆ ಅಂತ ಹಾಗೆ ಹೋಗ್ಬಿಡ್ತಾ ಇರ್ತೇವೆ. ಆದರೆ ಅಪ್ಲೈ ಮಾಡ್ಲಿಕ್ಕೆ ಹೋದರೆ ಇಟ್ಟು ನೋಡಿ, ಒಂದಿನದಲ್ಲಿ ದೇವರಲ್ಲೇ ಮನಸ್ಸಿಟ್ಟು ನೋಡಿ, ಸರ್ವಥಾ ಆಗಲ್ಲ, ಮನಸ್ಸು ಓಡತಾ ಇರುತ್ತೆ ಬಿಡಿಸ್ಕೊಂಡು. ಅದನ್ನ ಹೇಳ್ತಾರೆ ಮನವನಿತ್ತರೆ ಅಂದರೆ ಅಲ್ಲಿ ಅರ್ಥ ತತ್ವಾಭಿಮಾನಿಗಳ ಮೂಲಕ ಹೇ ಸ್ವಾಮಿ ಅಂದರೆ ಮನಸ್ಸು ಹತೋಟಿಯಲ್ಲಿಲ್ಲ, ಮನಸ್ಸು ಹತೋಟಿಯಲ್ಲಿಲ್ಲ. ಅಂತಹ ಕಾಲಕ್ಕೆ ದೇವ ಏನು ಮಾಡಿಸ್ತಾನೆ, ಅವನದ್ದೇ ಆದ ಅಂದ್ರೆ ಆ ಜೀವಿಯದ್ದೇ ಆದ ಪುಣ್ಯವೋ ಅಥವಾ ಹಿರಿಯರ ಪುಣ್ಯವೋ ಚೂರು ಜೋಡಿಸಿ ಅವನಿಗೆ ತನ್ನ ಸ್ಮರಣೆ ಬರುವಂತೆ ಮಾಡುತ್ತಾನೆ. ಯಾವ ರೀತಿ ಸ್ಮರಣೆ? ಗುರುಗಳ ಮೂಲಕ ಜ್ಞಾನ ಕೊಡಿಸಿ ಆ ಜ್ಞಾನಪೂರ್ವಕವಾದ ತನ್ನ ಸ್ಮರಣೆ ಕೊಡಿಸ್ತಾನೆ. ಅಂದರೆ ಸ್ವಾಮಿ ಹೇಳಿದ್ದಾರಯ್ಯ, ಈ ಮನಸ್ಸು ನಿನ್ನ ಹತೋಟಿಯಲ್ಲಿರುತ್ತೆ, ಈ ಮನಸ್ಸು ನಿನ್ನ ಕಡೆ ಹೋಗಬೇಕಾದರೆ ನೀನೇ ಅದನ್ನ ನಿನ್ನ ಕಡೆ ಕರ್ಕೊಂಡು ಹೋಗಬೇಕಷ್ಟೇ ಹೊರತು ನಾನಾಗಿ ಕರ್ಕೊಂಡು ಬರಲಿಕ್ಕಾಗಲ್ಲ. ಇದು ನನಗೆ ದೊಡ್ಡವರು ತಿಳಿಸಿಕೊಟ್ಟಿದ್ದಾರೆ. ಆದ ಕಾರಣ ಹರಿಯೇ, ನೀನೇ ನನ್ನ ಮನಸ್ಸನ್ನು ನಿನ್ನ ಕಡೆ ಸೆಳೆದುಕೊಂಡು ಹೋಗಯ್ಯ ಅಂತ ಈ ಮನಸ್ಸು ನಾನಾ ಕಡೆ ಓಡುವ ಮಧ್ಯದಲ್ಲೂ ಒಂದು ಕ್ಷಣ ಈ ರೀತಿ ಪ್ರಾರ್ಥನೆ ದೇವರೇ ಮಾಡಿಸ್ತಾನೆ, ಅದು ಮನವನಿತ್ತರೆ ಎಂಬುದರ ಮೊದಲನೇ ಅರ್ಥ. ಅವಾಗ ಏನು ಮಾಡುತ್ತಾನೆ, ಅವರಿಗೆ ಪೂರ್ಣಾನುಗ್ರಹ ಮಾಡಿ ಒಳಗೆ ಮನಸ್ಸು ನಾನಾ ಕಡೆ ಹೋಗಲಿಕ್ಕೆ ದೇವರ ಕಡೆ ಬಾರದಿರಲಿಕ್ಕೆ ಕಾರಣವಾದಂತಹ ಪಾಪಕರ್ಮವನ್ನು ಕತ್ತರಿಸಿ ಆ ಮನಸ್ಸನ್ನ ತನ್ನ ಕಡೆ ಇಟ್ಟುಕೊಂಡು ಅನುಗ್ರಹ ಮಾಡುತ್ತಾನೆ. ಅದು ತನ್ನ ಈವನು ಅಂದರೆ ಅಂದರೆ ಮನವನು ಈವವನು ಅವನೇ, ತನ್ನನ್ನು ಕೊಡುವವನು ಅವನೇ. ಆದ್ದರಿಂದ ಭಗವಂತ ಅವನೇ ನಮಗೆ ವಿಶೇಷವಾಗಿರತಕ್ಕಂತಹ ತನ್ನಲ್ಲಿ ಮನಸ್ಸನ್ನು ಕೊಡಬೇಕು. ಅದಕ್ಕೆ ಮನವನಿತ್ತರೆ ಅಂದರೆ ನಮ್ಮಲ್ಲಿ ನಿಂತು ಭಗವಂತ ಪೂರ್ಣಾನುಗ್ರಹ ಮಾಡಿ ಮನಸ್ಸನ್ನ ಅವನಲ್ಲೇ ಇಡುವಂತೆ ಮಾಡಿದರೆ ತನ್ನ ನೀವನು ತಾನೇ ನಮ್ಮತ್ರ ಇದ್ದು ನಮ್ಮ ಸಕಲೇಂದ್ರಿಯಗಳಲ್ಲಿ ನಿಂತು ತನ್ನ ದರ್ಶನ ತನ್ನ ಚಿಂತನೆ ಸದಾ ಕೊಡತಾನೆ. ಇದೇ ತನ್ನ ನೀವನು, ತನ್ನನ್ನು ತಾನು ಕೊಡುವನು ಎಂಬುದರ ಅರ್ಥ. ಮನದೊಳಗೆ ಹೇಳ್ತಾರೆ ಮನವನಿತ್ತರೆ ತನ್ನ ನೀವನು, ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಡ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ ಅಂದ್ರು. ಅರ್ಥ ದೇವರಿಗೆ ಮನಸ್ಸು ಕೊಡದೆ ಬರೀ ದಿನ ದಿನದಿ ತನುವ ದಂಡಿಸಿ ಸಾಧನ ಮಾಡ್ಪರಿಗೆ ಅದು ಮಾಡಿದೆ ಇದು ಮಾಡಿದೆ ವ್ರತ ಮಾಡಿದೆ ಉಪವಾಸ ಮಾಡಿದೆ, ಹಾ ಮಾಡಿದ್ದೇನು ಆಯ್ತು, ಮಾಡಬೇಡ ಅಂತ ಯಾರು ಹೇಳ್ತಾ ಇಲ್ಲ, ಮಾಡಲೇಬೇಕು. ಆದರೆ ಆ ಮಾಡುವ ಕಾಲಕ್ಕೆ ದೇವರಲ್ಲೇ ಮನಸ್ಸು. ಏನ ದೇವರಲ್ಲೇ ಮನಸ್ಸು ಅಂದರೆ ನೀನೇ ಸ್ವತಂತ್ರ, ನೀನೇ ಮಾಡಿ ಮಾಡಿಸ್ತಾ ಇದೀಯಾ, ನಿನ್ನ ಅಧೀನ ಹರಿಯೇ, ನೀನೇ ಕೊಟ್ಟ ಭಾಗ್ಯ ಇದು ಅಂತ ಯಾರಿಗಿರುತ್ತೆ ಅವರು ವಿಶೇಷವಾಗಿ ಭಗವಂತನ ಮನಸ್ಸನ್ನು ಕೊಡುವವರು. ಹಾಗಲ್ಲದೆ ನಾ ಮಾಡ್ತೀನಪ್ಪ ಏಕಾಸಿ ಅಪ್ಪ ನಾ ಮಾಡಿದೆ ನಾ ಮಾಡಿದೆ ನಾ ಮಾಡಿದೆ ಅಂತ ಒಳಗೊಳಗೆ ಇರುತ್ತೆ. ಅದು ಎರಡನೇ ಹಂತದಲ್ಲಿ ಹೇಗಿರುತ್ತೆ ಅಂದ್ರೆ ಎಲ್ಲ ದೇವರೇ ಮಾಡಿಸಿದ್ರು ಅಂತ ಬಾಯಿಯಿಂದ ಬರ್ತಾ ಇರುತ್ತೆ. ಒಳಗೆ ಮಾತ್ರ ನಾ ಮಾಡಿದೆ ಅಂತ ಒಳಗೆ ಕೂತಿರುತ್ತೆ. ಆ ದೇವ ಬಹಳ ಒಳಗೆ ಕೂತೇ ಇರುತ್ತೆ, ಹೆಗ್ಗಣ ತರ ಎಷ್ಟು ಕಿತ್ತಿದ್ರು ಒಳಗೆ ಬರಲ್ಲ. ಆ ರೀತಿಯಲ್ಲಿ ಸಮಯಕ್ಕೆ ಹೊರಗೆ ಬರುತ್ತದು. ಮಾಮೂಲಾಗಿದ್ದ ಕಾಲಕ್ಕೆ ನಮಗೆ ಮೋಸ ಆಗುವಂತೆ ನಾವೇ ಹೇಳ್ತಾ ಇರ್ತೀವಿ ಎಲ್ಲ ದೇವರೇ ಮಾಡಿಸಿದ್ದು ಅಂತ. ಸರಿಯಾದ ಹೊತ್ತಿಗೆ ಬಂದಾಗ ಆವಾಗ ಏಟ್ಕೊಡತ್ತೆ ನಾ ಮಾಡಿದೆ ಅಂತ ಒಳಗೆ ಹೆಗ್ಗಣ ಹೊರಗೆ ಬರುತ್ತೆ. ಆ ರೀತಿಯಲ್ಲಿ ಅದನ್ನ ಕೊಲ್ಲಬೇಕಾದರೆ ಆ ಒಳಗಿರತಕ್ಕಂತಹ ಹೆಗ್ಗಣ ಹೊರಟು ಹೋಗಿ ನಾವು ಚೆನ್ನಾಗಿರಬೇಕಾದರೆ ದೇವರ ಶರಣಾಗತಿ ಪ್ರಧಾನ. ಆ ದೇವರ ಶರಣಾಗತಿಯ ಮೂಲಕ ಭಗವಂತ ನಮ್ಮಿಂದ ಮನಸ್ಸು ಕೊಡಿಸಿಕೊಂಡರೆ ಮನವನಿತ್ತರೆ ತನ್ನ ನೀವನು ಅಂದರೆ ಸರ್ವ ರೀತಿಯಲ್ಲಿ ತನ್ನ ಚಿಂತನೆಯನ್ನು ಕೊಟ್ಟು ತಾನೇ ಧ್ಯಾನಕ್ಕೆ ನಿಲುಕು ಬಿಡುತ್ತಾನೆ. ಅಂಥ ಸ್ವಾಮಿ
ತನುವ ದಂಡಿಸಿ ದಿನ ದಿನದಿ ಸಾಧನದ ಮಳ್ಪರಿಗೆ ದೇವರನ್ನು ಮನಸ್ಸಿನಲ್ಲಿ ಈ ರೀತಿಯಾಗಿ ದೇವರ ಸ್ವಾತಂತ್ರ್ಯಪೂರ್ವಕವಾಗಿ ಚಿಂತನೆ ಮಾಡದೆ ಯಾರು ತನುವನ್ನ ದಂಡಿಸಿ ಸಾಧನೆಗಳನ್ನು ಮಾಡುತ್ತಾರೋ ಅವರಿಗೆ ಸ್ವರ್ಗಾದಿ ಭೋಗಗಳ ಇತ್ತವನು ಸ್ವರ್ಗ ಮೊದಲಾದ ಭೋಗಗಳನ್ನು ಕೊಟ್ಟು ಬಿಡುತ್ತಾನೆ ಭಗವಂತ. ಈ ಮಾತಿಗೆ ಇನ್ನೊಂದರ್ಥವೂ ಇದೆ. ಯಾರಾದರೆ ಮನವನಿತ್ತು ದೇವರಲ್ಲೇ ಮನಸ್ಸಿಟ್ಟು, ಅಂದರೆ ನನ್ನ ಸಕಲೇಂದ್ರಿಯ ವ್ಯಾಪಾರಗಳು ದೇವರಿಂದಲೇ ಆಗ್ತಾ ಇದೆ, ಎಲ್ಲಾ ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ತನುವ ದಂಡಿಸಿ, ತನುವನ್ನೂ ಕೂಡ ದಂಡಿಸಿ. ಆ ಜ್ಞಾನವಿದ್ದವರು ಏಕಾದಶಿ ಉಪವಾಸ ಮಾಡುತ್ತಾರೆ, ಆ ಜ್ಞಾನ ಇದ್ದವರು ಭೀಷ್ಮ ಪಂಚಕ ಮಾಡುತ್ತಾರೆ, ಆ ಜ್ಞಾನ ಇದ್ದವರು ನಾನಾ ವ್ರತಗಳನ್ನು ಮಾಡುತ್ತಾರೆ. ತನುವ ದಂಡಿಸಿ ದಿನ ದಿನದಿ ಸಾಧನವ ಮಳ್ಪರಿಗೆ ಇತ್ತಪನು ಏನು ಅವರಿಗೂ ಸ್ವರ್ಗವೇ ಕೊಡುತ್ತಾನ ಅಂದ್ರೆ, ಸ್ವರ್ಗ ಶಬ್ದಕ್ಕರ್ಥ ಎರಡು. ಒಂದು ದೇವತೆಗಳಿರತಕ್ಕಂತಹ ಸ್ವರ್ಗ ಲೋಕ, ಸುಖ ಪಡಲಿಕ್ಕೆ ಹೋಗುವ ಲೋಕ. ಆದರೆ ಇನ್ನೊಂದು ಸ್ವರ್ಗ ಅಂದ್ರೆ ಯಾವುದು ಅಂದ್ರೆ ಮೋಕ್ಷಕ್ಕೆ ಸ್ವರ್ಗ ಅಂತರ್ಥ ಅಂತ ಹೇಳ್ತಾ ಇದ್ದಾರೆ. ಸ್ವರ್ಣಾಮಕ ಭಗವಂತನನ್ನ ಹೇಳ್ತಾ ಇದ್ದಾರೆ. ಸು ಇತಿ ಆನಂದ ಸಮುದಿಷ್ಟ ಸುತ್ಯಾನಂದ ಸಮುದಿಷ್ಟೋ ವರಿತಿ ಜ್ಞಾನ ಮುಚ್ಚತೆ ಅಂತ. ಸು ಇತಿ ಆನಂದ ಸಮುದಿಷ್ಟ ಅಂತ, ಸು ಎಂಬ ಶಬ್ದದಿಂದಲೇನೆ ಆನಂದ ಅಂತ ಗೊತ್ತಾಗುತ್ತೆ. ವಹ ಅಂತ ಹೇಳಿದರೆ ವಿಶೇಷವಾಗಿ ಜ್ಞಾನ, ಅದರಿಂದ ದೇವರನ್ನ ಸುವಹ ಅಂತ. ಸುವಹ ಅಸ್ಯ ಪದದ್ವಯಂ, ದೇವರ ಎರಡು ಪಾದಗಳಿಗೆ ಸುವಹ ಸುವಹ ಅಂತ ಕರೀತಾರೆ. ಅಂತ ಸ್ವರ್ಣಾಮಕ ಭಗವಂತ ಇರುವ ಲೋಕ ವೈಕುಂಠ, ಅದು ಸ್ವರ್ಗ. ಅದರಿಂದ ಸ್ವರ್ಣಾಮಕ ಭಗವಂತನನ್ನ ತೋರಿಸಿಕೊಡುವ, ಆತನನ್ನ ಹೊಂದಿಸುವ ಲೋಕ ಆದ್ದರಿಂದ ಸ್ವರ್ಗ ಅಂದ್ರೆ ವೈಕುಂಠ. ಯಾರಾದರೆ ಮನವನಿತ್ತು ತನುವ ದಂಡಿಸಿ ದಿನ ದಿನದಿ ಸಾಧನೆಯನ್ನು ಮಾಡುತ್ತಾರೋ ಅವರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ. ಸ್ವರ್ಗ ಅಂದ್ರೆ ವೈಕುಂಠದಲ್ಲಿರತಕ್ಕಂಥ ಏನು ವಿಶೇಷವಾದ ಭೋಗಗಳನ್ನು ಭಗವಂತ ದಯಪಾಲಿಸ್ತಾನೆ. ಅಥವಾ ಮನವನ್ನು ಕೊಡದೆ, ಯಾವ ರೀತಿ ಮನವನ್ನು ಕೊಡದೆ, ಮನವನ್ನು ದೇವರಲ್ಲೇ ಇಟ್ಟಿರ್ತಾರೆ, ಆದರೆ ದೇವರ ಸ್ವಾತಂತ್ರ್ಯ ನಮ್ಮ ಅಸ್ವಾತಂತ್ರ್ಯ ಅದರ ಮೂಲಕವಾಗಿ ನಮ್ಮ ಅಹಂಕಾರ ಖಂಡನೆ ಇದು ಮಾಡಿಕೊಂಡು ಸಾಧನೆ ಮಾಡಲ್ಲ ಅಂಥವರಿಗೆ ಬರೀ ಸ್ವರ್ಗ ಮಾತ್ರ ಕೊಡುತ್ತಾನೆ. ಯಾರಾದರೆ ವಿಶೇಷವಾಗಿ ಭಗವಂತನ ಸ್ವಾತಂತ್ರ್ಯ ಜ್ಞಾನ ಪೂರ್ವಕವಾಗಿ ನಮ್ಮ ಅಸ್ವಾತಂತ್ರ್ಯ ಜ್ಞಾನ ಪೂರ್ವಕವಾಗಿ ಯಾರಾದರೆ ತನುವ ದಂಡಿಸಿ ದಿನ ದಿನದಿ ಸಾಧನೆಗಳನ್ನು ಮಾಡುತ್ತಾರೋ ಅವರಿಗೆ ಸ್ವರ್ಗ ಅಂದರೆ ವೈಕುಂಠಾದಿ ಲೋಕಗಳ ಪ್ರಾಪ್ತಿಯನ್ನು ಭಗವಂತ ಮಾಡಿಸಿಕೊಡುತ್ತಾನೆ. ಒಂದೇ ಮಾತಿನಲ್ಲಿ ನಾನಾ ಅರ್ಥಗಳನ್ನು ದಾಸರಾಯರು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನಮಗೆ ಒಟ್ಟಾರೆ ತಿಳಿಸಿಕೊಟ್ಟದ್ದೇನಯ್ಯ ಅಂದರೆ ಹೇಳ್ತಾ ಇದ್ದಾರೆ, ಹರಿಯ ಸೇವಾ ಮಾಡುವ ವಿಷಯದಲ್ಲಿ ಮುಖ್ಯ ಸಾಧನ ಯಾವುದು ಅಂದರೆ ಮನಸ್ಸೇ. ಆ ಮನಸ್ಸನ್ನ ದೇವರಿಗೆ ಕೊಡಬೇಕು. ಆ ಕೊಡುವುದು ದೇವರೇನಯ್ಯ, ನಮ್ಮ ಮನಸ್ಸಲ್ಲಿ ನಿಂತು ಆ ಮನಸ್ಸನ್ನ ತನ್ನ ಕಡೆಗೆ ಸೆಳೆಕೊಂಡು ಹೋಗುವನವನೇ. ಅದನ್ನೇ ಅರಣ್ಯಕಾಚಾರರು ಆಧ್ಯಾತ್ಮರಸನಂದಿನಲ್ಲಿ ಹೇಳುತ್ತಾರೆ, ಚಿತ್ತ ನಾನಕ ಎತ್ತರ ಯಾಸಸಿ ತತ್ರ ಗಚ್ಚತಿ ಮೇ ಮನಃ. ಸ್ವಾಮಿ, ನನ್ನ ಚಿತ್ತದಲ್ಲಿ ನೀನೇ ಚಿತ್ತ ನಾಮಕನಾಗಿದ್ದು ಎಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಬರುತ್ತಯ್ಯ, ಅದನ್ನ ನಿನ್ನ ಕಡೆ ಕರ್ಕೊಂಡು ಹೋದ್ರೆ ನಿನ್ನ ಕಡೆ ಬರುತ್ತೆ, ಇಲ್ಲ ಬೇರೆ ಕಡೆ ಕರ್ಕೊಂಡು ಹೋದ್ರೆ ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ, ಅದು ನಿನ್ನನ್ನು ಅನುಸರಿಸಿ ಬರುವುದಷ್ಟೇ ಹೊರತು. ಹೇಳ್ತಾರೆ, ದುಷ್ಟತಾನನು ಕಂಚಕಸ್ಯ ನ ಶೋಭತೆ ವಸುಧಾತಲೆ. ಯಾರೋ ಒಬ್ರು ಒಂದು ಶಾಲು ಬಿದ್ದಿದೆ ಅಲ್ಲಿ, ಅದು ಬೇರೆ ಯಾರದ್ದು, ಆ ಶಾಲಿಗೆ ಹೇಳಿದ್ರು ನೀನ್ ಎಲ್ಲಿಗೂ ಹೋಗಬೇಡ ಇಲ್ಲೇ ಇರು ಅಂದ್ರು. ಅಷ್ಟೊಳಗೆ ಆ ವ್ಯಕ್ತಿ ಬಂದ, ಆ ಶಾಲನ್ನು ಹೊದ್ಕೊಂಡ, ಹೊರಟು ಹೋದ, ಬೇರೆ ಕಡೆಗೆ ಹೋದ. ಇವರು ಶಾಲನ್ನ ಕೇಳಿದ್ರು, ಏನು ನೀವು ಹೋಗ್ಬೇಡ ಅಂದ್ರೆ ಯಾಕೆ ಹೋಗ್ದಿಯಾ ಅಂದ್ರೆ, ಅದಕ್ಕೆ ಅನ್ನದತ್ತು ನಾನೇನ್ ಮಾಡ್ತೇನೆ, ನನ್ನ ಹೊದ್ದುಕೊಂಡವ ಎಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗ್ತೇನೆ, ನಂದೇನು ಸ್ವಾತಂತ್ರ್ಯ ಇಲ್ಲ ಅಂತ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ದೇವರ ಹತೋಟಿಯಲ್ಲಿದ್ದಾಗ, ದೇವರ ಅಧೀನದಲ್ಲಿದ್ದಾಗ, ಆ ದೇವರೇ ಅದನ್ನ ಬೇರೆ ಕಡೆ ಕಳಿಸಿದರೆ ಬೇರೆ ಕಡೆ ಬಿದ್ದಿರುತ್ತೆ, ದೇವರ ತನ್ನ ಕಡೆ ತಾನು ಕರ್ಕೊಂಡು ಹೋದರೆ ಅಲ್ಲಿ ಹೋಗುತ್ತೆ. ಈ ರಹಸ್ಯ ಗೊತ್ತಿಲ್ಲದೆ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡೋಣ, ದೇವರಲ್ಲಿಡೋಣ ಅಂತ ಏನು ಪ್ರಯತ್ನ ಮಾಡುತ್ತೇವೆ ಅದನ್ನು ಹೇಳುತ್ತಾರೆ ದಾಸರಾಯರು. ಬಿನುಗು ಪ್ರಯತ್ನಗಳಿಂದ ಆಗುವುದೇನಯ್ಯ ಅಂತ. ಆ ರೀತಿಯಲ್ಲಿ ಶರಣಾಗತಿ ಪೂರ್ವಕ ಸಕಲೇಂದ್ರಿಯ ವ್ಯಾಪಾರ ನಿನ್ನದೇ ಹರಿಯೇ, ನಿನ್ನ ವಿಶೇಷವಾದ ಅಧೀನದಲ್ಲಿದೆ, ನೀನೇ ನಿನ್ನ ಕಡೆ ಕರ್ಕೊಂಡು ಹೋಗಬೇಕಷ್ಟೇ ಹೊರತು ಬೇರೆ ಸುತರಾಂ ಸಾಧ್ಯ ಇಲ್ಲ ಎಂಬ ಎಚ್ಚರ ಏನಿದೆ ಅದು ಮನವನಿತ್ತರೆ ಎಂದ ಅರ್ಥ. ಅದನ್ನ ಸ್ವಾಮಿಯೇ ನಮಗೆ ಗುರುಗಳ ಮೂಲಕ ದಯಪಾಲಿಸಬೇಕು, ಇದು ಸಾಧ್ಯವಿಲ್ಲ, ಅದಕ್ಕಾಗಿ ಅವನು ಹಿಂದೆ ಬೀಳಬೇಕು, ಸ್ವಾಮಿ ನೀನೇ ಅನುಗ್ರಹ ಮಾಡು, ನೀನೇ ಅನುಗ್ರಹ ಮಾಡು ಅಂತ. ಅದಕ್ಕೆ ದಾಸರಾಯರು ಹೇಳುತ್ತಾರೆ, ನೀನೇ 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 ಎಂಬ ಮಂತ್ರದಿಂದ ಭಗವಂತನ ಶರಣಾಗತನಾಗೋ ಅಂತ ತಿಳಿಸಿಕೊಡುತ್ತಾರೆ. ಆ ರೀತಿಯಲ್ಲಿ ಮುಂದಿನ ಪದವನ್ನು ತಿಳಿಸಿಕೊಡುತ್ತಾರೆ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಇಲ್ಲಿ ಹೇಳ್ತಾರೆ ಪರಮಸತ್ಪುರುಷಾರ್ಥ ರೂಪನು. ಪರಮಸತ್ಪುರುಷ ಅರ್ಥ ರೂಪ ಅಂದರೆ ಒಂದು ಹೇಳ್ತಾರೆ ಇಲ್ಲಿ ಪುರುಷಾರ್ಥ ಸತ್ಪುರುಷಾರ್ಥ ಪರಮಸತ್ಪುರುಷಾರ್ಥ ಅಂತ ಮೂರು ರೀತಿ ವಿಂಗಡಣೆ. ಇಲ್ಲಿ ಪುರುಷಾರ್ಥ ಅಂದಾಗ ಹೌದು ಧರ್ಮ ಅರ್ಥ ಕಾಮ ಮೋಕ್ಷ, ಹೌದು ಒಂದು ವರ್ಗ ಏನು ಹೊರಡುತ್ತೆ, ನನಗೆ ಧರ್ಮ ಬೇಕು, ಧರ್ಮ ಮಾಡಲಿಕ್ಕೆ ಅರ್ಥ ಬೇಕು, ಧರ್ಮಾರ್ಥಗಳಿಂದ ಕೂಡಿದು ನನಗೆ ಮೋಕ್ಷ ಬೇಕು ಎಂಬ ಕಾಮ ಬೇಕು, ಆ ಮೂರರಿಂದ ಮೋಕ್ಷ ಬರಬೇಕು. ಆ ಮೋಕ್ಷ ಯಾಕೆ ಬೇಕು ಅಂದರೆ ಇಲ್ಲಿ ಸಿಗದ ಸುಖ ಅಲ್ಲಿ ಸಿಗುತ್ತೆ, ಇಲ್ಲೇನು ಸುಖ ಸಿಗಲ್ಲ ಅದು ಸಿಗುತ್ತೆ, ಪರ್ಮನೆಂಟ್ ಆಗಿ ಸಿಗುತ್ತೆ, ಅಲ್ಲಿದ್ರೆ ಯಾವ ಹೆದರಿಕೆ ಇಲ್ಲ, ಚೆನ್ನಾಗಿರುತ್ತೆ. ನಮಗೆ ಬೇಕಾಗಿದ್ದೇನು ಮೋಕ್ಷ, ಆ ಸುಖ ಅದು ಕೊಡೋದು ಯಾರು, ದೇವರು. ಅದಕ್ಕಾಗಿ ದೇವರ ಭಜನೆ ಅಂದರೆ ದೇವರೊಂದು ದೊಡ್ಡ ಗೋಡೌನ್ ಕೀಪರ್ ಥರ, ಆತ ಮೋಕ್ಷ ಕೊಡ್ತಾನೆ ಅದಕ್ಕಾಗಿ, ಪ್ಲೀಸ್ ಗಿವ್ ಮಿ ಅಂತ ಕೊಡಯ್ಯ ಕೊಡಯ್ಯ ಅಂತ ದೇವರನ್ನ ಕೇಳಿಕೊಳ್ತಾ ಕೊಟ್ರೆ ನಮ್ಮ ಪ್ರಾಣ ಹಾಗಿರೋದು. ಇದು ಸತ್ಪುರುಷಾರ್ಥರೂಪನು ಅಂದ್ರೆ. ಇನ್ನ ಸತ್ಪುರುಷಾರ್ಥರೂಪನು ಅಂದ್ರೆ ಅಲ್ಲೂ ಹೇಳುತ್ತಾರೆ ಇಲ್ಲಿ ದೇವರು ಬರೇ ಗೋಡೌನ್ ಕೀಪರ್ ಥರ ಅಲ್ಲ, ಚೂರು ದೇವರ ಮೇಲೂ ಭಕ್ತಿ ಇದೆ, ಮೋಕ್ಷದಲ್ಲೂ ಆಸೆ ಇದೆ. ಅದರಿಂದ ಮೋಕ್ಷದಲ್ಲಿ ಸುಖ ಪಡಬೇಕು, ಚೆನ್ನಾಗಿರಬೇಕು, ಅದರ ಜೊತೆಗೆ ದೇವರು ಬೇಕು. ಇಷ್ಟು ಕೊಟ್ಟಂತ ದೇವರು ಬಿಟ್ರೆ ಹೇಗ್ರಿ? ಅದರಿಂದ ದೇವ ನೀನು ಬಾ, ನೀನು ಚೆನ್ನಾಗಿ ನೀನು ಬಾ, ನಾನು ಬರ್ತೇನೆ, ಇಬ್ಬರು ಚೆನ್ನಾಗಿರೋಣ ಅಂತ. ಅಲ್ಲಿ ಅಂದರೆ ನನಗೆ ಸುಖ ಕೊಡ್ಲಿಕ್ಕೆ ನೀನು ಬೇಕು, ಆ ಸುಖ ಕೊಟ್ಟಂತ ನೀನು ಬೇಕು, ಅಂದ್ರೆ ಸುಖ ಕೊಟ್ಟದ್ದಕ್ಕೆ ನೀನು ಬೇಕು. ಮೊದಲನೇ ಅವರು ಸುಖ ಕೊಟ್ಟರೆ ಸಾಕು ನೀನ್ ಬೇಕಾಗಿಲ್ಲ ಅಂತ. ಅದರಿಂದ ಬರೇ ಮೋಕ್ಷ ಅಂದ್ರೆ ನಮಗೆ ಸುಖ ಕೊಟ್ಟರೆ ಸಾಕು, ನಿಂದೇನು ಇಲ್ಲ, ಸುಖ ಕೊಡೋವರೆಗೆ ನಿನ್ನ ಅವಸರ ಅಷ್ಟೇ. ಎರಡನೇವ್ರು ಹಾಗಲ್ಲ, ಸುಖ ಬೇಕು, ಸುಖಕ್ಕಾಗಿ ನೀನು ಬೇಕು, ಆದರೆ ನೀನು ಕೂಡ ಬೇಕು, ನಮ್ ಜೊತೆಗೆ ಬಾ ಅಂತ ಕರೀತಾರೆ. ಆದರೆ ಇನ್ನ ಕೆಲವರು ಇದ್ದಾರೆ, ಅವರಿಗೆ ಪರಮ ಸತ್ಪುರುಷಾರ್ಥ ರೂಪ ಅವನೇ. ಅಂದರೆ ಹೇ ಸ್ವಾಮಿ, ನನಗೆ ಯಾವ ಮೋಕ್ಷವೂ ಬೇಡಯ್ಯ, ಎಲ್ಲವೂ ನೀನೇ. ಅಂದರೆ ಆ ಮೋಕ್ಷಕ್ಕೆ ಹೋದರೂ ಕೂಡ ಅಲ್ಲಿ ಸುಖಗಳಾದರೂ ಕೂಡ ನೀನೇ ಕೊಡಬೇಕು, ಇಲ್ಲಾದರೂ ಸುಖಗಳು ನೀನೇ ಕೊಡಬೇಕು, ಅಲ್ಲಾದರೂ ನೀನೇ ಕೊಡಬೇಕು, ಸುಖ ಕೊಡೋನು ನೀನೇ, ಆ ಪದಾರ್ಥಗಳು ಯಾವುದೂ ಅಲ್ಲ ಅಂತ ಕಾಲಕ್ಕೆ ಅದು ಕಟ್ಟಿಕೊಂಡು ನಾನೇನು ಮಾಡಲಿ. ಇಲ್ಲಿ ಪದಾರ್ಥ ಸುಖ ಕೊಡತಾ ಇದೆ, ವ್ಯಕ್ತಿಗಳು ಸುಖ ಕೊಡತಾ ಇದೆ ಅಂತ ನಮ್ಮ ತಲೆಯಲ್ಲಿ ತುಂಬಿದ್ದಕ್ಕೆ ಪದಾರ್ಥಗಳ ಸಂಗ್ರಹ ವ್ಯಕ್ತಿಗಳ ಸಂಗ್ರಹ ಮನೆ ತುಂಬಾ ಆಗಿರುತ್ತೆ. ಆದರೆ ಸುಖ ಪದಾರ್ಥ ಕೊಡಲ್ಲ, ವ್ಯಕ್ತಿಗಳು ಕೊಡಲ್ಲ, ಒಳಗಿರುವ ದೇವರು ಕೊಡ್ತಾರೆ ಎಂಬುದು ಮನಮುಟ್ಟಿ ಗೊತ್ತಾದರೆ ಇವೆಲ್ಲ ತಿಪ್ಪೆಯಲ್ಲಿ ಹಾಕ್ತೀವಿ, ಸಾಕು, ಮೋಸ ಆಯಿತು, ಇದು ಸುಖ ಕೊಡದಿದ್ರು ಇದು ಸುಖ ಕೊಡುತ್ತೆ ಅಂದಿದ್ರು ಹಿಂದೆ ಸುತ್ತ ಬಿದ್ನಲ್ಲ ಅಂತ ದುಃಖ ಆಗುತ್ತೆ. ಅದೇ ಶ್ರೀಪಾದರಾದ್ರೆ ಹೇಳುತ್ತಾರೆ, ಮೋಸವಾಯಿತು, ಇಷ್ಟು ಕಾಲ ಯಾವುದು ಸುಖ ಕೊಡಲ್ಲೋ ಅದು ಸುಖ ಕೊಡುತ್ತೆ ಅಂತ ಹಿಂದೆ ಬಿದ್ದು ಬಿತ್ತು ಮೋಸ ಹೋದೆ, ಮೋಸವಾಯಿತು, ಆದುದಾಗಲಿ ಆಗಲಿ, ಇನ್ನು ಆಗಿದ್ದಕ್ಕೇನ್ ಮಾಡ್ಲಿಕ್ಕಾಗುತ್ತೆ, ಶ್ರೀಶ ನೀ ಕೈ ಪಿಡಿದು ರಕ್ಷಿಸು ಭಗವಂತ, ನೀನೇ ರಕ್ಷಣೆ ಮಾಡಯ್ಯ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಅದಕ್ಕೆ ಜ್ಞಾನಿಗಳಾದವರಿಗೆ ಭಗವಂತ ಏನಾಗಿರ್ತಾನೆ ಅಂದ್ರೆ, ಯಾವುದೋ ಸುಖಕ್ಕಾಗಿ ದೇವರಲ್ಲ, ಆ ಸುಖವನ್ನ ಕೊಡುವವನು ಅವನೇ. ಆದ್ದರಿಂದ ಆ ಸ್ವಾಮಿ ಕರುಣೆಯನ್ನ ನೋಡಿ ಅಂತ ವ್ಯಕ್ತಿ ನನಗೊಬ್ಬನಿದ್ರೆ ಸಾಕಯ್ಯ, ಅವನ ನೆನಪಿನ ಸುಖ ಏನಿದೆ ಆ ನೆನಪಿನ ಸುಖ ಮೋಕ್ಷದಲ್ಲಿ ಬರುವ ಸುಖಕ್ಕಿಂತ ಜಾಸ್ತಿ. ಅದಕ್ಕೆ ಆ ನೆನಪಿನ ಸುಖ ಎಂಥದ್ದು ಅಂದರೆ ಆ ನೆನಪೆಂಥದ್ದು, ಅವನನ್ನವ ನನ್ನವ ನನ್ನವ ಎಂಥ ದೊಡ್ಡವ ನನ್ನವ ಅಂತ ಆ ರೀತಿಯಾದ ನೆನಪೇನಿದೆ, ಇನ್ನೇನೂ ಬೇಡ ನೀನೇ ಬೇಕು ಎಂಬ ನೆನಪೇನಿದೆ, ಅಂಥ ನೆನಪಿನಿಂದ ಬರುವ ಸುಖ ಮೋಕ್ಷದಲ್ಲಿ ಪಡುವ ಸುಖಕ್ಕಿಂತ ಕೋಟಿ ಪಟ್ಟು ಜಾಸ್ತಿ. ಅದಕ್ಕೆ ಇವರು ಹೇಳ್ತಾರೆ, ಹೇ ಸ್ವಾಮಿ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ, ಅವರಿಗೆ ಬೇಕೇನದು ಬೇಡ ತುಚ್ಛ, ಅದು ಅದಕ್ಕಿಂತ ಜಾಸ್ತಿ ಸುಖ ನಿನ್ನನ್ನು ನೆನೆದಾಗಲೇ ಬರ್ತಾ ಇದೆ. ಯಾವ ರೀತಿ ನೆನಪು, ನಿನ್ನಿಂದ ಏನೂ ಬೇಡ ನೀನೇ ಬೇಕು ಅಂತ ನಿನ್ನನ್ನು ನೆನೆದಾಗ ಬರುವ ಸುಖ ಮೋಕ್ಷದಲ್ಲೂ ಬರ್ತಾ ಇಲ್ಲ. ಅದಕ್ಕೆ ಪರಮ ಸತ್ಪುರುಷಾರ್ಥ ರೂಪ ಅಂದರೆ ಇಡೀ ತಮ್ಮ ಜೀವನದ ಗುರಿ ಏನನ್ನ ಸಾಧಿಸಬೇಕು, ಹರಿಯನ್ನೇ ಸಾಧಿಸಬೇಕು. ಹರಿಯಿಂದ ಏನೋ ಸಾಧಿಸೋದಲ್ಲ, ಅವನೇ ಬೇಕು ನನಗೆ. ನನ್ನ ಗುರಿ ಏನು, ಪುರುಷಾರ್ಥ ಯಾರು, ಅವನೇ. ಅದಕ್ಕೆ ಹೇಳ್ತಾರೆ ಪರಮ ಸತ್ಪುರುಷಾರ್ಥ ರೂಪನು ಅಂತ. ಹರಿಯು ಲೋಕಕ್ಕೆ, ಇಡೀ ಲೋಕಕ್ಕೆ ಇವನೇ ಪುರುಷಾರ್ಥ ರೂಪ. ಒಂದರ್ಥದಲ್ಲಿ ಪುರುಷಾರ್ಥಗಳನ್ನ ರೂಪಿಸಿ ಕೊಡುವವನದ್ದರಿಂದ ಪುರುಷಾರ್ಥ ರೂಪ ಅಂತರ್ಥ. ಇನ್ನೊಂದರು ಸ್ವಯಂ ತಾನೇ ಪುರುಷಾರ್ಥನಾದ್ದರಿಂದ ಪುರುಷಾರ್ಥ ರೂಪ ಅಂತ ಎರಡನೇ ಅರ್ಥ. ಅದರಿಂದ ಭಗವಂತ ಎಂಥವ, ಪರಮ ಸತ್ಪುರುಷಾರ್ಥ ರೂಪ ಅಂದರೆ ಸ್ವತಂತ್ರವಾದಂಥ ಭಗವಂತ. ಆ ಭಗವಂತನೇ ಸ್ವಯಂ ತಾನು ಪುರುಷಾರ್ಥ. ಯಾರಿಗೆ, ಜ್ಞಾನಿಗಳಾದವರಿಗೆ. ನೀನೇ ಬೇಕು, ನಿನ್ನಿಂದ ಏನೂ ಬೇಡ ಅಂತ ಕೂತಿರ್ತಾರೆ. ಆ ರೀತಿಯಲ್ಲಿ ಪರಮಾದರದಿ ಸದುಪಾಸನೆಯ ಗೈವರಿಗಿತ್ತಪನು ತನ್ನ. ಈ ರೀತಿಯಲ್ಲಿ ಯಾರಾದರೆ ಅದ್ಭುತವಾಗಿ ನೀನೇ ಬೇಕಯ್ಯ ನಿನ್ನಿಂದ ಏನೂ ಬೇಡ ಅಂತ ಪರಮಾದರದಿಂದ ನಿನ್ನಂಥ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಎಲ್ಲರೂ ನಿನ್ನ ಮರೆತಿದ್ದಾರೆ. ನೀನವರಿಗಾಗಿ ದುಡಿದು 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 ಅವರೆಲ್ಲ ಕರ್ಕೊಂಡು ಬರ್ತಾ ಇದೀಯ. ಅವರು ನಿನ್ನ ಕಡೆ ನೋಡಿದ್ರೂ ನೀನೇನು ಹಿಡಿಸ್ಕೊಳ್ಳಲ್ಲ, ನೋಡದಿದ್ರೂ ಹಿಡಿಸ್ಕೊಳ್ಳಲ್ಲ. ಅವರನ್ನೆಲ್ಲರನ್ನು ಕೂಡ ಸದಾಕಾಲ ಮಕ್ಕಳಂತೆ ಹೊತ್ತು ಹೊತ್ತು ಸಲಹತಾ ಇದೆಯಲ್ಲ. ನಿನ್ನಂಥ ವ್ಯಕ್ತಿ ನನಗೆ ಸಿಕ್ಕರೆ ಸಾಕಯ್ಯ, ನಿನ್ನ ನೋಟ ಬಿದ್ರೆ ಸಾಕು, ನನ್ನ ಹತ್ರ ಇದ್ರೆ ಸಾಕು, ಅದೇ ಜೀವನದ ಗುರಿ ಅಂತ ತಿಳಿದುಕೊಳ್ಳುವರು ಇರ್ತಾರಲ್ಲ, ಆ ಚಿಂತನೆಯೇ ಪರಮಾದರದಿ ಸದುಪಾಸನ. ಅದನ್ನೇ ಸದುಪಾಸನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಉಪಾಸನ ಸದುಪಾಸನ ಅಂದರೆ, ಉಪಾಸನ ಅಂದ್ರೆ ದೇವರ ಚಿಂತನೆ ಮಾಡುತ್ತಾ ಏಕಪ್ರಕಾರ ಭಗವಂತನಲ್ಲಿ ಸಮಾಧಿಗ್ರಸ್ತನಾಗಿಡುವುದು ಉಪಾಸನ. ಆದರೆ ಅದು ದೇವರೇ ಕೊಡತಾ ಇದ್ದಾನೆ ಪರಮಾನುಗ್ರಹದಿಂದ, ಅದು ದೇವರೇ ನನಗೆ ಬೇಕು, ದೇವರಿಂದ ಇನ್ನೊಂದು ಬೇಡ ಎಂಬ ಚಿಂತನೆಯನ್ನು ದೇವರೇ ನನಗೆ ಕೊಡತಾ ಇದ್ದಾನೆ ಎಂಬ ಉಪಾಸನೆ ಏನಿದೆ ಅದು ಸದುಪಾಸನ. ಆ ಸದುಪಾಸನೆ ಪರಮಾದರದೇ ಮಾಡಬೇಕಂತೆ ಅಲ್ಲಿ ಹೇಳ್ತಾರೆ. ಆದರ ನೈರಂತರ್ಯಾಭ್ಯಾಮ್ ಅಂತ ಆದರ ಇರಬೇಕು. ಆದರ ಬಿಟ್ಟು ಬಿಟ್ಟು ಹೋಗ್ತಾ ಇರುತ್ತೆ, ಆಗಿರಬಾರದಂತೆ. ಅದು ನಿರಂತರವಾಗಿರಬೇಕು, ಆದರ ಇರಬೇಕು, ಆದರ ನಿರಂತರವಾಗಿರಬೇಕು. ಬಹಳ ಕಷ್ಟ ಅದು. ಆತನ ಅನುಗ್ರಹದಿಂದಲೇನೆ, ತತ್ವಾಭಿಮಾನಿಗಳ ಗುರುಗಳ ಒಳಗೆ ನಿಂತ ಭಗವಂತನ ಅನುಗ್ರಹದಿಂದಲೇನೆ ನನಗೆ ಬರಲಿಕ್ಕೆ ಸಾಧ್ಯ. ಅದನ್ನೇ ಹೇಳ್ತಾ ಇದ್ದಾರೆ. ಪರಮಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾನರದಿ ಸದುಪಾಸನೆಯ ಗೈವರಿಗಿತ್ತಪನು ತನ್ನ, ತನ್ನನ್ನೇ ತಾನು ಕೊಟ್ಟು ಬಿಡುತ್ತಾನಂತೆ. ಇನ್ನ ಮುಂದೆ ಹೇಳುತ್ತಾರೆ, ಮರೆದು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗೆ ತಂತೆ ಕೊಡುತ್ತಿಪ್ಪ. ತನ್ನನ್ನು ಮರೆತು ಬಿಟ್ಟು ಬರೀ ಧರ್ಮಾರ್ಥಗಳಾದಿಗಳನ್ನು ಕೇಳುತ್ತಾ ಇದ್ದರೆ ಅವರನ್ನು ನೋಡಿ ನಗುತ ಅತಿಶೀಘ್ರದಿಂದಲೇ ಬೇಗ ಬೇಗ ಕೊಟ್ಟುಬಿಡ್ತಾನಂತವರಿಗೆ. ಏನದು, ಅವರು ಬೇಕಾದ್ದೆಲ್ಲ ಕೊಡುತ್ತಾನೆ, ಯಾಕೆ ಕಟ್ಟಿ ಹಾಕ್ಲಿಕ್ಕೆ. ಆದರೆ ಯಾರು ತನ್ನ ಶರಣಾಗತರಾಗ್ತಾರೆ ಅವರು ನಿಧಾನವಾದರೂ ಬೇಗ ವಿಶೇಷವಾಗಿ ಅವರನ್ನ ತನ್ನ ಹತ್ತಿರ ಕರ್ಕೊಂಡು ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹೇಗೆ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ದೇವರಿಂದ ಸಹಾಯ ಬೇಡಲಿಕ್ಕೆ ಬಂದವರು ಇಬ್ಬರು, ಅರ್ಜುನ ಮತ್ತು ದುರ್ಯೋಧನ. ಅವರಲ್ಲಿ ಭಗವಂತ ಯಾವ ಪ್ರವೃತ್ತಿಯನ್ನು ತೋರಿದ, ಆ ಪ್ರವೃತ್ತಿಯಲ್ಲಿ ರಹಸ್ಯವೇನು, ಅದರಲ್ಲಿ ಈ ಪದ್ಯದಲ್ಲಿ ಹೇಗೆ ತೋರ್ತಾ ಇದ್ದಾರೆ, ಅದನ್ನು ಮನಸ್ಸಿನಲ್ಲಿ ಹೇಗೆ ಅನುಸಂಧಾನ ಮಾಡಬೇಕು, ನಿತ್ಯ ಜೀವನದಲ್ಲಿ ಚಿಂತನೆ ಮಾಡಬೇಕಾದ ಕ್ರಮ ಏನು, ಇದನ್ನೆಲ್ಲವನ್ನು ಕೂಡ ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.